ได้อย่างไรಇದು ಮುಗಿತು ಎಷ್ಟು ವ್ಯಾಪ್ತಿರ್ಯಶ್ಚರಿಜೇರಿಜೇ ನಮಃಸ ಪಕ್ಷೇ ಸಪಕ್ಷೇ ಸ್ಥಿತಿ ವ್ಯಾವೃತ್ತಿಶ್ಚ ವಿಪಕ್ಷದೋಸ ವಿಷಯ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷ ಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತತ್ವ ವಿನಿರ್ಣಯಾಯ ಭಗವಾನ್ ಆನಂದ ತೀರ್ಥೋ ಮುನಿ. ಅದಕ್ಕೆ ರಾಯರು ಬೆರೆತ ಹೇಳಿದರು ಎಷ್ಟು ಗುಣ ಇರಬೇಕು ಯಾವಾಗಲೂ ಪ್ರಮಾಣಕ್ಕೆ ಅಂತ ಕೇಳಿದರೆ ಇಷ್ಟು ಐದು ಗುಣ ಇರಬೇಕು. ಐದು ಅವರಲ್ಲಿದೆ ಅಂತ ಹೇಳೋದಕ್ಕೋಸ್ಕರ ಏನು ಮಾಡಿದರು ಅಷ್ಟೆಲ್ಲ ವರ್ಣನೆ ಮಾಡಿ ವ್ಯಾಪ್ತಿರ್ಯ ಸರಿಜೆ. ಮೊದಲೇದಾಗಿ ಪಕ್ಷವೃತ್ತಿತ್ವಂ ಸಪಕ್ಷೇ ಸತ್ವಂ ವಿಪಕ್ಷಾದ್ಯಾವೃತ್ತಿ ಅಬಾಧಿತ ವಿಷಯತ್ವಂ ಅಸತ್ ಪ್ರತಿಪಕ್ಷತ್ವಂಚೇತಿ ಅನ್ವಯ ವ್ಯತಿರೇಕಿಣ ಪಂಚರೂಪಾಣೀತಿ ತಾನಿ ಕ್ರಮೇಣ ಆಹಾ. ಒಂದು ಅನ್ವಯ ವ್ಯತಿರೇಕ ಅನುಮಾನ, ಸ್ಪಷ್ಟವಾಗಿ ವಿಷಯ ನಿರ್ಣಯ ಮಾಡಿಕೊಡಬೇಕಾದ್ರೆ ಐದು ಗುಣ ಇರಬೇಕು. ಪಕ್ಷವೃತ್ತಿತ್ವಂ ಪರ್ವತೋ ವನ್ಹಿಮಾನ್ ಧೂಮಾತ್, ಪರ್ವತದಲ್ಲಿ ಬೆಂಕಿ ಇದೆ ಧೂಮ ಇರೋದರಿಂದ ಧೂಮ ಎಲ್ಲಿದೆಯೋ ಬೆಂಕಿ ಅಲ್ಲೇ ಇರುತ್ತೆ. ಅದಕ್ಕೆ ಪಕ್ಷವೃತ್ತಿತ್ವಂ, ಇಲ್ಲಿ ಪಕ್ಷ ಸಾಧ್ಯವನ್ನು ರೂಪಣಕ್ಕೆ ಕೊಟ್ಟಿದ್ದಾನ ಅಲ್ಲೇನಿದೆ ಹೇತು ಅಂದರೆ ಸಾಧನ ಅದಿರಬೇಕು ಅದಿದೆ. ಆಚಾರ್ಯ ಎಲ್ಲಿ ನೋಡಿದ್ರೆ ಹೇಗಿರ್ತಾರೆ ಪಕ್ಷದಲ್ಲಿ ಯಾವಾಗಲೇ ಇರ್ತಾರೆ. ಸಪಕ್ಷೇ ಸತ್ವ ಸಪಕ್ಷದಲ್ಲಿರಬೇಕು, ಮಹಾನ ಸಮದ ಸಪಕ್ಷ ಅಲ್ಲಿ ಯಾವಾಗಲೂ ಕೂಡ ಧೂಮ ಬನ್ನಿ ಜೊತೆಗೆ ಇರ್ತಾರೆ. ವಿಪಕ್ಷಾದ್ಯಾವೃತ್ತಿ ವಿಪಕ್ಷ ಮಹಾಹೃದ ಅಲ್ಲೇನಿರಬಾರದು, ಧ್ವನಿನೂ ಇರೋದಿಲ್ಲ ಧೂಮನೂ ಇರೋದಿಲ್ಲ. ಆಮೇಲೆ ಮೂರನೇದು ಅಬಾಧಿತ ವಿಷಯತ್ವ, ಬಾಧಿತ ವಿಷಯವಾಗಬಾರದು, ಅಬಾಧಿತವಾದಂಥ ವಿಷಯ ಆಗಿರಬೇಕು. ಅಸತ್ ಪ್ರತಿಪಕ್ಷತ್ವ ಸತ್ಪ್ರತಿಪಕ್ಷವನ್ನು ಕೂಡ ಹಾಗಿರಬಾರದು. ಈ ಐದು ಗುಣ ಇದ್ದರೆ ಅನ್ವಯ ವ್ಯತಿರೇಕ ಅನುಮಾನ ಅಂತ ಕರೀತಾರೆ, ಅದು ಕರೆಕ್ಟಾಗಿ ಜ್ಞಾನ ಹುಟ್ಟಿಸುತ್ತೆ. ಆಚಾರ್ಯ ಹೇಗಿದ್ದಾರೆ ಅಂಥ ಒಂದು ಶುದ್ಧ ಪ್ರಮಾಣ ಆಗಿದ್ದಾರೆ ಅಂಥೇಳಿ ಆಚಾರ್ಯರನ್ನು ಪರಿಶುದ್ಧ ಪ್ರಮಾಣ ಅಂತ ಕರೆದಿದ್ದರಿಂದ ಅನೇಕ ವಿಷಯ ಗೊತ್ತಾಯಿತು. ಅವ್ರು ಹೇಳಿ ಮತ್ತೊಂದು ಪ್ರಮಾಣ ಕೇಳಬಾರದು ಅಂತ ಅರ್ಥ. ಯಾರು ಅವರೇ ಪ್ರಮಾಣವಾಗಿದ್ದಾರೋ ಅವ್ರಿಗೇನು ಮಾಡಬಾರದು, ಇನ್ನೊಂದು ಪ್ರಮಾಣ ಕೇಳಬಾರ್ದು. ಬೇರೆ ಪದಾರ್ಥಗಳಲ್ಲಿ ದೀಪ ಹೊಳುತ್ತೇವೆ, ದೀಪ ಹೊಳಬೇಕಾದ್ರೆ ಮತ್ತೆ ದೀಪ ಏನು ಮಾಡುತ್ತೆ, ಸೆಲ್ಫ್ ಲುಮಿನೇಷನ್, ತನ್ನನ್ನು ತೋರಿಸ್ಕೊಟ್ಟು ಬೇರೆ ವಸ್ತುನ ಹೇಗೆ ತೋರಿಸ್ಕೊಡುತ್ತ. ಆಚಾರ್ಯ ಅಂಥವ್ರು ಅಂದರೆ ಅವರೇ ಪ್ರಮಾಣ, ಅವ್ರ ಮಾತು ಪ್ರಮಾಣ ಅಂತ ಹೇಳೋದ್ರಿಂದ ಅವ್ರು ಯಾವ ಆಧಾರ ಕೊಡದೆ ಹೋದರೂ ಅವ್ರ ಮಾತು ಪ್ರಮಾಣ ಅಂತ. ಅದನ್ನು ಆಚಾರ್ಯ ತಾವೇ ಬರೀತಾರೆ ಬೃಹದಾರಣ್ಯ ಚಾಂದ್ರಿಗೆ ಬರಬೇಕಾದ್ರೆ. ನಿಶಂಕತ್ವೇರ ಯೋಭಕ್ತ ಪ್ರಜ್ಞಾನ ಉತ್ತರಂ ಸದಾ, ಯಾರು ಕೇಳಿದ್ದಾರೆ ಪಟ 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 ಉತ್ತರ ಕೊಟ್ಬಿಡ್ತಾರೆ, ಅವ್ರ ಪ್ರಶ್ನೆ ಆಧಾರ ಕೇಳೋಕೆ ಹೋಗಬೇಡಿ ಅಂತ ಹೇಳಿಬಿಡ್ತಾರೆ. ಆಧಾರ ಕೇಳೋಕ್ಕೆ ಹೋಗಬೇಡಿ, ಎಷ್ಟೊತ್ತು ಆಧಾರ ಕೇಳೋಕೆ ಹೋಗೋದಿಲ್ಲ, ಅವ್ರು ಆಫೀಸ್ಗೆ ಹೋಗ್ತಾರೆ, ಕ್ಲರ್ಕೇನೆ ಕೇಳಿಬಿಡ್ತಾರೆ, ಆಧಾರ ತೋರಿಸೋದು ಕೇಳ್ತೀವ, ತಕ್ಷಣ ಕೊಟ್ಬ ಹೇಳಿದಾಗ ಕೊಟ್ಬಿಡ್ತೇವೆ, ಅವನು ಆಧಾರ ಇಟ್ಕೊಂಡು ಮಾತಾಡ್ತಾನೆ ಅಂತ ಅರ್ಥ. ಸರ್ಕಾರದ ಅಪಾಯಿಂಟೆಡ್ ಅಂದ್ರೆ ಏನರ್ಥ, ಆಧಾರ ಇಟ್ಕೊಂಡು ಮಾತಾಡ್ತಾನೆ ಅಂತ ಹೇಗೆ ಅಸ್ಯೂಮ್ ಮಾಡ್ಕೋತೇವೋ ಅದೇ ರೀತಿಯಲ್ಲಿನೇ ನಾವೇನು ಮಾಡಬಾರ್ದು. ಆಚಾರ ಪ್ರಶ್ನೆ ಉತ್ತರ ಕೊಟ್ಟಾಗ ಅದಕ್ಕೆ ಆಧಾರ ಕೇಳೋಕ್ಕೆ ಹೋಗಬೇಕಾಗಿಲ್ಲ, ಶುದ್ಧ ಪ್ರಮಾಣ ಅವರೇ ಆಗಿಬಿಟ್ಟಿದ್ದಾರೆ ಅಂತೇಳಿ. ಇದರಿಂದ ಹೊಸ ವಿಷಯ ಆಚಾರ ಹೇಳಿದೆ, ಎಷ್ಟೋ ವಾಕ್ಯಗಳು ಸಿಗೋದಿಲ್ಲ ಅಂತ ಯಾರು ಹೇಳಿದರೆ ಸಿಗಬೇಕಾದ ಕಾರಣ ಇಲ್ಲ ಅಂತ ಹೇಳಿಬಿಟ್ರೆ ಯಾತಕ್ಕೆ, ನಮಗೆ ಸಿಕ್ಕಿಲ್ಲ ಅಷ್ಟೇ ಹೊರತು ಅವ್ರು ತಿಳ್ಕೊಂಡೇ ಹೇಳ್ತಾರೆ ಅಂತಾರೆ. ಅವು ಇಲ್ಲ ಅಂತಲ್ಲ, ಅವ್ರಿಗೆ ಗೊತ್ತಿ ತಿಳ್ಕೊಂಡು ಹೇಳ್ತಾರೆ ನಮಗೆ ಸಿಕ್ಕಿಲ್ಲ ಅಷ್ಟೇ, ಅದು ಮಾತು ತಿಳ್ಕೊಂಡ್ಬಿಟ್ಟು ಸುಮ್ಮನೆ ಇರಬೇಕು, ನಮ್ಗೆ ಎಷ್ಟು ಸಿಕ್ಕಿರೋದು ಮಹಾ, ಈಗ ಹೆಚ್ಚು ಸಿಕ್ಕಿರೋದಿಲ್ಲ, ಅವ್ರು ಹೇಳಿದ್ದೆ ನಮಗೆ ಪ್ರಮಾಣ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲ ಕಾಲಕ್ಕೆ ಎಲ್ಲ ಸಿಗೋ ಚಾನ್ಸ್ ಇಲ್ಲ, ಯಾಕೆ ಪುಸ್ತಕ ಇಟ್ಕೊಳ್ಳೋ ಅಭ್ಯಾಸ ಇದ್ರೆ ತಾನೇ ಸಿಗೋದು. ಫಸ್ಟ್ ಪುಸ್ತಕ ಇಟ್ಕೊಳ್ಳೋದು ಯಾ ನಮ್ಗೆ ಯಾವ ಒಂದು ಪುಸ್ತಕ ಸಿಗೋದಿಲ್ಲ, ಒಂದು ಮನೆಯಲ್ಲಿಲ್ಲ ಆದ್ದರಿಂದ ಆಚಾರ್ಯ ಹೇಳಿದ್ದೆಲ್ಲ ಅಪ್ರಸಿದ್ಧರೇ ನಮಗೆ. ಯಾತಕ್ಕೆ ಒಂದು ಇಲ್ಲ ಆದ್ರಿಂದ ಯಾರಿಗೆ ಸಿಗಬೇಕು, ಅವೆಲ್ಲ ಕಷ್ಟಪಟ್ಟು ಸಿಗದೆ ಹೋದಾಗ ಇರೋದು. ಕಷ್ಟ ಯಾರು ಪಟ್ಟಿದ್ದಾರೆ ಇವತ್ತು, ಇರೋದು ನಾಶ ಮಾಡೋಕೆ ಕಷ್ಟಪಟ್ಟಿದ್ದಾರೆ ಹೊರತು ಉಳಿಸ್ಕೊಳ್ಳೋದಕ್ಕೆ ಯಾರು ಕಷ್ಟಪಟ್ಟೇ ಇಲ್ಲ. ಆದ್ದರಿಂದ ಪುಸ್ತಕಗಳು ಸಿಗೋದಿಲ್ಲ ನಮ್ಮ ದೋಷನೇ ಹೊರತು ಅವರ ದೋಷ ಅಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಟೀಕಾರ ಯಾರು ಮತ್ತೆ ಉತ್ತರ ಕೊಟ್ಟಿದ್ದಾರೆ, ಶುದ್ಧಂ ಪ್ರಮಾಣಂ ಸಮೇ ಅಂತ ಹೇಳಿಬಿಟ್ಟು. ಬೇರೆಯವರಿಗೂ ಇದು ಉತ್ತರನೇ, ಏನಂತ ಹೇಳಬೇಕು ಬೇರೆಯವರಿಗೆ, ಇಲ್ಲ ಅಂತ ಹೇಳ್ತೀಯಲ್ಲ, ಎಷ್ಟು ಹುಡುಕಿದ್ಯಪ್ಪ ಫಸ್ಟ್ ಬಂದೇ ಬಿಟ್ಟು ಉತ್ತರ ಏನು ಕೊಡಬೇಕು ಅದಕ್ಕೆ. ಈ ಪ್ರಶ್ನೆ ಎತ್ತಿದ್ದವರು ಯಾರು, ಆಚಾರ್ಯರು ಅದೃಷ್ಟರಾಗಿ 300 ವರ್ಷದ ಪ್ರಶ್ನೆ ಎತ್ತಿದ್ದು, ಅಲ್ಲಿವರಿಗೆ ಕತೆಗಾಯ್ತಿದ್ರೆ ಅವಾಗ ಪ್ರಶ್ನೆ ಯಾವಾಗ ಕೇಳಬೇಕು, ಈಗ ನಿಮಗೆ ಆ ಸಮಯದಲ್ಲಿ ಕೇಳಬೇಕು. ಪ್ರಸ್ತುತ ಉತ್ತರ ಕೊಟ್ಟ ಬೂದಿ ಮೇಲೆ ಕೇಳ್ತಾರೆ ಯಾರು ಕೂಡ ಸಾಧ್ಯ ಇಲ್ಲ. ಅದು ಮುಂದಿನ ಪ್ರಶ್ನೆ, ಅದು ಮುಂದಿನ ಪ್ರಶ್ನೆ. ಫಸ್ಟ್ ಆದಾಗ ಪ್ರಶ್ನೆ ಕೇಳಬೇಕಾದ್ರೆ, ಪ್ರಶ್ನೆ ಕೇಳಬೇಕಾದ್ರೆ ಫಸ್ಟ್ ಏನು ಮಾಡಬೇಕು ಯಾವ ಏನ ಅದಕ್ಕೆ ಹೇಳ್ತಾರೆ. ಫಸ್ಟ್ ಏನು ಪ್ರಶ್ನೆ ಕೇಳಬೇಕಾದವ್ರು ಯಾರು, ಸಮಕಾಲಿಕರು ಕೇಳಬೇಕು. ಅವ್ರು ಕೇಳಿ ತಿರುಕ ಪಂಡಿತರು ಶೋಭನಾ ಭಟ್ರು ಸಾಮಾನ್ಯರಲ್ಲ, ಅವರೆಲ್ಲ ಅಕ್ಸೆಪ್ಟ್ ಮಾಡಿದ್ದಾರೆ ಅಂದಮೇಲೆ ಅವ್ರು ಏನು ಮಾಡಿದ್ದಾರಂತ ಆಯಿತು, ಪ್ರಮಾಣ ನೋಡಿದ್ದಾರೆ, ಕನ್ವಿನ್ಸ್ ಆಗಿದ್ದಾರೆ. ಆದ್ದರಿಂದ ಆಗಿನ ಕಾಲದ ಪ್ರಶ್ನೆ ಕೇಳಿದ್ರೆ ಮುಗಿದೋಯ್ತು. ಅವಾಗ ಇನ್ನೇನು ಮಾಡಬೇಕಾಗ, ಅಕಸ್ಮಾತ್ ಕೇಳಿ ಸಿಕ್ಕಿಲ್ಲ ಅಂತ ಇಟ್ಕೊಬೋಣ. ನೀವು ಹೇಳಿದ್ದಾರೆ ಸಿಕ್ಕಿಲ್ಲ ಈ ಮಧ್ಯೆ, ಅದಕ್ಕೆ ಅದು ವಿಜೇಂದ್ರ ಸ್ವಾಮಿಗಳು ಅವರೆಲ್ಲ ಏನು ಮಾಡ್ತಾರೆ, ನೀವು ಕೂಡ ಉಲ್ಲೇಖ ಮಾಡಿ ಎಷ್ಟೋ ವಾಕ್ಯ ಸಿಗೋದಿಲ್ಲ ನೋಡಿ ತೋರಿಸ್ತಾರೆ. ಅದನ್ನು ನೀವು ಒಪ್ಪೋದ್ರಿಂದ ಯಾಕೆ ಒಪ್ಪೋದಿಲ್ಲ ಆಗಿದ್ರೆ, ಅದನ್ನು ಒಪ್ಪೋದ್ರಿಂದ ಯಾಕೆ ಒಪ್ತೀರಿ, ಎರಡನೇ ಪ್ರಶ್ನೆ ಅದು. ಆಮೇಲೆ ಆಚಾರ್ಯ ಕೊಟೇಶನ್ ಕೊಟ್ಟು ಇಷ್ಟೆಲ್ಲ ಮಾಡ್ಬೇಕಾದ್ರೆ ನೀವೇನು ಮಾಡಿದ್ರಿ ಪರ್ಪಸ್ ರೀ, ಗ್ರಂಥ ಕಡಿಬೇಕು ಅಂತ ಗ್ರಂಥ ಆಗಿನ ಕಾಲ ಕದ್ದು ಉದಾಹರಣೆ ಇದೆ. ಸೊ ಆಗಿರಿಂದ ಟ್ರೈ ಮಾಡ್ತಾ ಬಂದಿದ್ದೀರಿ, ಏನು ಮಾಡೋದು ನೀವೀಗ, ಡಾಕ್ಯುಮೆಂಟ್ಸ್ ಕಾಡ್ಬಿಡೋದು ಇಲ್ಲ ಅಂತ ಹೇಳೋದು. ಆಮೇಲೆ ಹೊತ್ತಾನೆ ಕುತಂತ್ರ ಆಯಿತು. ಅದು ನಿಮ್ಮ ಪ್ರಯತ್ನದಿಂದ ಹಾಗಾಗಿನೆ. ಆ ಕಾಲ ಸರ್ವದರ್ಶನ ಸಂಗ್ರಹ ಬರೆದಿದ್ದು ಸಾಯಿಣ ಮಾಧವ ಪ್ರಸಿದ್ಧ. ಅದರಲ್ಲಿ ಆ ಸರ್ವದರ್ಶನ ಸಂಗ್ರಹ ಮಾಡಬೇಕಾದ್ರೆ ಆಚಾರ್ಯ ಸಿದ್ಧಾಂತ ಸಂಗ್ರಹ ಮಾಡಿದ್ದಷ್ಟೇ ಹೊರತು ಕಾಮೆಂಟ್ ಒಂದು ಮಾಡೋದಿಲ್ಲ ಅದ್ರ ಮೇಲೆ. ಹೇಳಬೇಕಾಗಿತ್ತು ಅದನ್ನು, ಇಲ್ಲ ಹೋಗಿದ್ರೆ ಕೋಟ್ಪಾಡ ಸಿಗೋದಿಲ್ಲ ಅಂತ ಹೇಳೋದಿಲ್ಲ ಮಾತನ್ನು. ಆದ್ದರಿಂದ ಅವ್ರು ಒಪ್ಕೊಂಡಿದ್ದಾರೆ ಅಂತ ಸ್ಪಷ್ಟ ಆಯಿತು. ಜೊತೆಗೆ ಇನ್ನೇನು ಕಾರಣ ಅಂದರೆ, ಆಚಾರ್ಯ ಏನು ಅದ್ವೈತ ಖಂಡನೆ ಇತ್ಯಾದಿಗಳಿಗೆ ಹೊರಟರು ಆ ಖಂಡನೆ ಮಾಡಬೇಕಾದ್ರೆ ಇವರು ಏನು ಒಪ್ಪಿದ್ದಾರೆ ಅದನ್ನೇ ಕೋಟ್ ಮಾಡಿದ್ರು, ಬೇರೇನು ಕೋಟ್ ಮಾಡಲಿಲ್ಲ ಆಚಾರ್ಯ. ಅರ್ಥ ಆಯ್ತಾ? ಈಗ ಅದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಬಿಸಿನೆಸ್ ಅವಳು ಬರೀತಾರೆ ಆ ಮಾತನ್ನು. ನಿಮ್ಮ ಪ್ರಶ್ನೆಗೆ ಉತ್ತರವರೆಗೆ ಕೋಟ್ ಮಾಡಿದ್ದು ಯಾವುದನ್ನು? ನೀವು ಒಪ್ಪಿರೋ ಆಧಾರ ಕೋಟ್ ಮಾಡಿ ಬೇರೆದನ್ನು ಕೋಟ್ ಮಾಡಲಿಲ್ಲ ಆಚಾರ್ಯರು. ಉಪಾಸನೆ ವಿಷಯ ಬಂದಾಗ ಕೆಲವರು ಹೇಳಿದರು, ಯಾರು ಶಿಷ್ಯರಿಗೆ ಹೇಳಿದರು, ನಿಮ್ಮ ಕಡೆ ನೀವು ಯಾವ ತರ ಕೇಳಿಸಿದ್ದೀರಾ? ಅರ್ಥ ಆಯ್ತಾ? ಈಗ ನಿಮಗೆ ವಾಕ್ಯಾರ್ಥಕ್ಕೆ ಉಪಯೋಗಿಸಲಿಲ್ಲ ಆಚಾರ್ಯ ಅದನ್ನು. ವಾಕ್ಯಾರ್ಥಕ್ಕೆ ಉಪಯೋಗಿಸಿದ್ದೆಲ್ಲ ಯಾವುದು? ನೀವೆಲ್ಲ ಒಪ್ಪಿರೋ ದಾಸುಪರಣ ಇದನ್ನೇ ಉಪಯೋಗಿಸಿದರೆ ಹೊರತು ತತ್ವಮಸಿ ಅಂಬ್ರಮಾಸ್ತಿ ಇಟ್ಕೊಂಡು ಬೇರೆದನ್ನು ಹೇಳಲಿಲ್ಲ ಆಚಾರ್ಯ. ಶಿಷ್ಯರಿಗೆ ಹೇಳಬೇಕು ಉಪದೇಶಕ್ಕೆ ಆ ಮಾತು ಹೇಳಿದ್ರೆ. ಇವತ್ತು ಹರಿದಾಸರಾಡಿ ಪ್ರಮಾಣ ಇಟ್ಕೊಂಡು ಕೇಳ್ತೀರಾ? ನೀವೀಗ ಕಷ್ಟ ಕಣ್ಮಿಚ್ಚಿಕೊಂಡು ಏನು ಮಾಡ್ತೀರಿ? ಒಪ್ಕೊಂಡ್ಬಿಡ್ತೀವಿ. ಯಾತಕ್ಕೆ? ಅದು ನಿಮಗೆ ಯಾರು ಕೇಳಿ ನಿಮಗೆ ಹೇಳಿಲ್ಲ ನಮಗೆ ಹೇಳಿರೋದು ಅಂತ ಹೇಳಿದ. ಅರ್ಥ ಆಯ್ತಾ? ಈಗ ನಾವು ಯಾರು ಹೇಳ್ತಾರೆ ಎಂಬ ಉಪಾಸನೆ ಯಾವಾಗ ಯಾರು ಹೇಳ್ತಾರೆ? ಶಿಷ್ಯರಿಗೆ ಹೇಳ್ತಾರೆ. ಖಂಡನೆ ಯಾರನ್ನು ಮಾಡ್ತಾರೆ? ಪ್ರತಿವಾದಿಗಳನ್ನು ಮಾಡ್ತಾರೆ. ಖಂಡನೆಗೆ ಆಚಾರ್ಯ ಯಾವುದನ್ನು ಉಪಯೋಗಿಸಲಿಲ್ಲ, ಅಪ್ರಸೃತಿ ಉಪಯೋಗಿಸಲಿಲ್ಲ. ಯಾವುದನ್ನು ಉಪಯೋಗಿಸಿದ್ರೆ ಅದಕ್ಕೆ ಪ್ರಸಿದ್ಧನೇ ಉಪಯೋಗಿಸಿದೆ. ಉಪದೇಶ ಮಾಡೋಕ್ಕಾದ್ರೂ ಉಪಯೋಗ ಶಿಷ್ಯರಿಗೆ ಹೇಳಿದ್ದೆಲ್ಲ ಪ್ರಮಾಣ ಯೋಚನೆ ಆಯಿತು. ಅದನ್ನೆಲ್ಲ ಟೀಕಾರ ತಿಳಿಸ್ಕೊಡ್ತಾರೆ. ಆಮೇಲೂ ಕೂಡ ಎಷ್ಟು ಹುಡುಕಿದ್ದೀರಿ ಮುಂದಿನ ಪ್ರಶ್ನೆ ಈಗ ಎಷ್ಟು ಹುಡುಕಿದ್ದೀರಪ್ಪ ನೀವೀಗ? ಹುಡುಕಕ್ಕೆ ಏನೂ ಹುಡುಕಿಲ್ಲ. ಇವತ್ತು ಕೆಲವು ಹೊಸ ಹೊಸ ಸಿಗ್ತಿರಬೇಕಾದ್ರೆ ಮಹಾಭಾರತದಲ್ಲಿಲ್ಲ ಅಂತ ಹೇಳಾಗಿಲ್ಲ ಇಲ್ಲ. ಆಚಾರ್ಯ ಎಲ್ಲೆಲ್ಲಿ ಮೋಕ್ಷ ಧರ್ಮೇಶ್ ಅಂತ ಕೋಟ್ ಮಾಡಿದ್ದಾರೋ ಇವಿಷ್ಟು ಯಾಜಿಟಿ ಇವತ್ತು ಸಿಗುತ್ತೆ, ಒಂದು ಮಿಸ್ ಆಗಲಿ. ನಮ್ಮ ಸರ್ವದ ಎಲ್ಲ ಲೊಕೇಟ್ ಮಾಡಿ ಹಾಕಿದೆ ಎಲ್ಲೆಲ್ಲಿ ಸಿಗುತ್ತೆ ಅಂತೇಳಿ. ಗೀತಾ ಭಾಷೆಯಲ್ಲಿ ಪ್ರತಿಯೊಂದು ಮೋಕ್ಷರ ವಾಕ್ಯನೂ ಎಲ್ಲಿ ಸಿಗುತ್ತೆ ಅಂತೇಳಿ. ಅದು ಹುಡುಕೇ ಇಲ್ಲ ನೀವು ಫಸ್ಟ್ ಆಫ್ ಆಲ್. ಆದ್ದರಿಂದ ಸರಿಯಾಗಿ ಹುಡುಕಿದರೆ ಸಿಕ್ಕೇ ಸಿಗುತ್ತೆ. ಇವೆಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಾಗ ಪ್ರಶ್ನೆಗೆ ಸ್ಟ್ಯಾಂಡ್ ಆಗೋದಿಲ್ಲ. ಅದನ್ನೆಲ್ಲ ಟೀಕಾ ಇಂಡೈರೆಕ್ಟ್ಲಿ ಏನಂತ ಹೇಳಿಬಿಟ್ರು, ಶುದ್ಧಂ ಪ್ರಮಾಣಂ ಅಂತ ಹೇಳಿದ್ರಿಂದ ಅವರು ಒಂದು ಅರ್ಥ. ಅವರಿಗೆ ಕೋರ್ಟ್ ಎಂಥದ್ದು ಮಾಡ್ತಾರೆ ಯಾವಾಗಲೂ? ಎಲ್ಲರಿಗೂ ಗೊತ್ತಿರೋದನ್ನೇ ಕೋರ್ಟ್ ಮಾಡ್ತಾರೆ, ಕನ್ಫ್ಯೂಷನ್ ಇಲ್ಲ ಅಂತ ಹೇಳ್ಬಿಟ್ಟು. ಇಡ ದೃಷ್ಟಿಯಿಂದ ಅವ್ರು ಹೇಳಿದ್ದ ಪ್ರಮಾಣ ಮತ್ತೆ ಯಾಕೆ ಪ್ರಮಾಣ ಬೇಕು ಅಂತ ಇನ್ನೊಂದು ಪ್ರಶ್ನೆ. ಉಪಾಸನೆ ಪ್ರಶ್ನೆ ಬಂದರೆ ಅವರೇ ಪ್ರಮಾಣ, ಬೇರೆ ಪ್ರಶ್ನೆ ಬಂದಾಗ ಅವ್ರು ಹೇಳಿದ್ದು ಇದ್ದೇ ಇರುತ್ತೆ ಅಂತ ಈ ರೀತಿ ಹೇಳಿ. ಹಾಂ, ಫೈನಲ್ ಅವರೇ ಫೈನಲ್ ಅಂತ ಅಲ್ಲ, ಶುದ್ಧ ಪ್ಯೂರ್ ಅಂದ ಮೇಲೆ ಪ್ರಶ್ನೆ ಮಾಡೋ ಪ್ರಶ್ನೆ ಬರೋದಿಲ್ಲ. ಆನಂದ ತೀರ್ಥ ಪಕ್ಷೇ, ಅಲ್ಲಿಗೆ ಆ ವಿಷಯ ಮುಗಿತು. ಸೊ ವ್ಯಾವೃತ್ತಂ ವಿಪಕ್ಷೇಭ್ಯ ಸಪೇಕ್ಷೇಚ ಕೃತಾನ್ವಯಿ ವ್ಯಾತ್ಯಾಪಕ್ಷೇ ವರ್ತಮಾನಂ ಅನ್ವಯ ವ್ಯತಿರೇಕಿತ ಇತ್ಯುಕ್ತೇ ಹೇ. ಈ ರೀತಿ ಇರೋದರಿಂದ ಮೂರು ಅವತಾರದಲ್ಲೂ ಕೂಡ ಆಚಾರ ಹಾಗೆ ಇರೋದರಿಂದ ಒಂದು ಸರ್ತಿ ಕೂಡ ಅವ್ರ ಮಾತು ಏನಾಗಿಲ್ಲ. ಯದುಕ್ತಯ ಕಾಪಿ ನಾಣ್ಯಥಾ ದೃಶ್ಯಂತೆ ತತ್ತ ಆ ತತ್ರಾಪ್ತಿಂ ಪರಿಶಂಕಮಾನಾಹ ತತ್ ಕುತ್ರ ನಿಶ್ಚಿನ್ವೀರನ್ನಿತಿ. ಇವರು ಬರೀತೀವಿ, ಇದು ಎತ್ಕೊಂಡ್ಬಿಡ್ತಾ ಆಚಾರ್ಯ ಬರೀತಾರೆ. ಆ ಆಚಾರ್ಯ ಮಾತು ಯಾತಕ್ಕೆ ಒಪ್ಪಬೇಕು ಅಂತ ಕೇಳಿದರೆ ಹೇಳಿದ್ರು ಒಂದು ಮಾತು ಸುಳ್ಳಾಗೋದಿಲ್ಲ. ಅವ್ರ ಮಾತನ್ನೇ ಪ್ರಶ್ನೆ ಮಾಡೋದಾದರೆ ಇನ್ನು ಆಪ್ತಿನ ಎಲ್ಲೆಯ ತೀರ್ಮಾನ ಮಾಡ್ತೀರಿ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಒಂದು ಮಾತು ಸುಳ್ಳಾಗದೆ ಇರೋದು ಅಂದ್ರೆ ಅವರು ಅಂಥವತ್ತೇ ಅವ್ರನ್ನೂ ಪ್ರಶ್ನೆ ಮಾಡೋದಾದರೆ ಯಾರನ್ನು ಪ್ರಶ್ನೆ ಮಾಡೋದನ್ನೇ ಆಗಿದ್ರಿ. ಈಗ ಅರ್ಥನೇ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ಮಾತು, ನರಹರಿ ತೀರ್ಥರ ಮಾತು, ಇದು ಟೀಕಾರಾಯರ ಮಾತು ಎಲ್ಲ ಓದಿದವರಿಗೆ ಯಾವ ಗೊಂದಲನೂ ಬರೋದು. ಅಷ್ಟು ಹೇಳಿ ಮುಂದಿನ ಮಾತು. ಭವತಿ ಯದನು ಭಾವಾತ್ ಏಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತು ಜಾಯತೆ ಪ್ರಜ್ಞಮೌಲಿಹಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಶತಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಭವತಿ ಯದನುಭಾವಾತ್ ಏಡಮೂಕಃ ಅಪಿ ವಾಗ್ಮಿ ಜಡಮತಿ ಅಪಿ ಜಂತು ಜಾಯತೆ ಪ್ರಾಜ್ಞಮೌಲಿಹಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಭಾರತೀ ದೇವಿಯ ಸ್ತೋತ್ರ ಏನಂತ ಮಾಡ್ತಾರೆ? ಯದನುಭಾವಾತ್ ಏಡಮೂಕಃ ಅಪಿ ವಾಗ್ಮಿ ಭವತಿ. ಯದನುಭಾವಾತ್ ಯಾರ ಪ್ರಭಾವದಿಂದ, ಯಾರ ಅನುಗ್ರಹದ ಪ್ರಭಾವದಿಂದ ಏಡಮೂಕಃ. ಏಡಮೂಕಃ ಅಂದ್ರೇನು? ವಕ್ತುಂ ಶ್ರೋತುಂ ಅಶಕ್ತ. ಹುಟ್ಟಿದಾಗಿನಿಂದ ಬಾಯಿ ಬಿಡೋಕೆ ಬಂದರೆ ಜಡ ಬರ್ತಾ ಇದ್ನಲ್ಲ, ಆ್ಯಕ್ಚುಲಿ ಜಡ ಬರ್ತಾ ತೋರಿಕೆ ಆಗಿದ್ದ. ಆ್ಯಕ್ಚುಲಿ ಕಿವಿ ಕೇಳೋದಿಲ್ಲ, ಆ್ಯಕ್ಚುಲಿ ಮಾತು ಬರೋದಿಲ್ಲ. ಅವನೇನಂತಾರೆ? ಏಡಮೂಕ ಅಂತ ಕರೀತಾರೆ. ಅಂಥ ಏಡಮೂಕನೂ ಕೂಡ ಭಾರತೀ ದೇವಿ ಒಲಿದು ಬಿಟ್ಟರೆ ಬರೀ ಮಾತಾಡ್ತಾನೆ ಅಲ್ಲ, ವಾಗ್ಮಿ ಭವತಿ, ಒಳ್ಳೆ ವಾಗ್ಮಿ ಆಗಿಬಿಡ್ತಾನೆ. ಇದವರ ಪ್ರಭಾವ. ಎರಡನೇದು ಜಡಮತಿ ಜಂತು ಅಪಿ, ಜಡಮತಿಯಾದ ಜೀವ ಕೂಡ, ಜಡಮತಿಯಾದ ಪ್ರಾಣಿ ಕೂಡ ಪ್ರಾಜ್ಞಮೌಲಿಹಿ ಜಾಯತೆ. ವಿದ್ವಾನ್ ಮೌಲಿಯಾಗಿ ಬರೀ ವಿದ್ವಾಂಸನಾಗೋದಿಲ್ಲ, ವಿದ್ವಾಂಸಲ್ಲಿ ಭಾರಿ ಶ್ರೇಷ್ಠ ಅನಿಸ್ಬಿಡ್ತಾನೆ. ಎರಡು ದಡ್ಡ ಭಾರಿ ವಿದ್ವಾಂಸನಾಗ್ತಾನೆ, ಏಡಮೂಕ ವಾಗ್ಮಿ ಆಗ್ತಾನೆ. ಯಾರ ಅನುಗ್ರಹದಿಂದ ಹೀಗಾಗ್ತಾನಲ್ಲ ಅಂತಹ ಸಕಲ ವಚನ ಚೇತೋ ದೇವತಾ. ಒಂದೇ ಪದ, ಸಕಲ ವಚನ ದೇವತಾ, ಸಕಲ ಚೇತೋ ದೇವತ, ಸಕಲರ ಮಾತಿನ ದೇವತೆ, ಸಕಲರ ಮನಸ್ಸಿನ ದೇವತೆ, ಮನಸ್ಸಿನ ಅಭಿಮಾನಿ ದೇವತೆ, ಮಾತಿನ ಅಭಿಮಾನ ದೇವತೆಯಾದ ಭಾರತೀ ದೇವಿ, ಮಮ ವಶಸಿ ನನ್ನ ಮಾತಿನಲ್ಲಿ, ಮಾನಸೇಚ ಮತ್ತು ಮನಸ್ಸಿನಲ್ಲಿ, ಸನ್ನಿಧಿಂ ನಿಧತ್ತಾಂ ಸನ್ನಿಧಿಯನ್ನು ಇಟ್ಟು ಬಿಡಲಿ, ನೆನೆಸು ನೀ ಮತ್ ವದನ ಸದನದಲ್ಲಿ, ಅದೇ ಮಾತನ್ನು ಕನ್ನಡದಲ್ಲಿಟ್ಟಿದ್ದರು. ವದನ ಸದನದಲ್ಲಿ ಅಂತ ಹೇಳಿದರೆ ಮನಸ್ಸಿನಲ್ಲೇ ನೆನೆಸಲಿ, ಮಾತಿನಲ್ಲೇ ನೆನೆಸಲಿ ಅಂಥೇಳಿ. ಯಾಕೆ ಮನಸ್ಸು ಮಾತಿನ ದೇವತೆಯವರು, ಮನಸ್ಸು ಮಾತಿನ ದೇವತೆಯಾದ್ದರಿಂದ ಮನಸ್ಸಿನಲ್ಲಿ ನೆನೆಸಿ ಅನುಗ್ರಹ ಮಾಡಿ, ಮಾತಿನಲ್ಲಿ ನೆನೆಸಿ ಮಾತಾಡಿಸಲಿ ಅಂತ. ಭವತಿ ಯದನುಭಾವಾತ್ ಏಡಮೂಕಃ ಅಪಿ ವಾಗ್ಮಿ ಜಡಮತಿ ಅಪಿ ಜಂತು ಜಾಯತೆ ಪ್ರಾಜ್ಞ ಮೌಲಿಹಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಈ ಮಾತು ಹೇಳಬೇಕಾದ್ರೆ ಅನೇಕ ಕಾರಣ ಇದೆ. ಟೀಕಾರಾಯರು ಸಂಧ್ಯಾವಳಿ ಅಂತ ಒಂದು ಸ್ಥಳ, ಪಂಡ್ರಪುರಕ್ಕೆ 4 ಕಿಲೋಮೀಟರ್ ಅಷ್ಟೇ ಇರೋದು, ಭಾರಿ ಹತ್ರ ಪಂಡ್ರ ಭೀಮಾ ತೀರ ಅದು ಇವತ್ತಿಗೂ ಕೂಡ. ಅಲ್ಲಿ 12 ವರ್ಷ ಇದ್ದು ತಪಸ್ಸು ಮಾಡಿದರು ಅಂತ ಹೇಳಿದ. ಆ ತಪಸ್ಸು ಮಾಡಿದಾಗ ದುರ್ಗಾದೇವಿನ ಕುರಿತು ತಪಸ್ಸು ಮಾಡಿದರು ಅಂದರೆ ಬರೀ ದುರ್ಗಾದೇವಿನ ತಪಸ್ಸು ಮಾಡಾಗಿಲ್ಲೇ ಇಲ್ಲ. ಯಾಕೆ ಭಾರತೀಯರೊಳ ಮುಖ್ಯ ಪ್ರಾಣ ಅಂತರ್ಗತ ಅಂತ ಹೇಗೆ ಲಕ್ಷ್ಮೀ ನಾರಾಯಣ ರೂಪ ಧ್ಯಾನ ಮಾಡಬೇಕು, ಲಕ್ಷ್ಮೀ ಧ್ಯಾನ ಮಾಡಬೇಕಾದ್ರೆ ಬಾದ್ರಿ ಭಾರತೀಯ ರಮಣ ಅಂತಲೇ ಧ್ಯಾನ ಮಾಡಬೇಕು. ಭಾರತೀ ದೇವಿ ಇದ್ದಾರೆ, ದುರ್ಗಾದೇವಿ ಇದ್ದಾರೆ, ನಾರಾಯಣ ಇದ್ದಾರೆ, ಅವರು ಸ್ಮರಣೆ ಮಾಡಿದ್ದರಿಂದ ಅವರಿಗೆ ಒಂದು ಅನುಗ್ರಹ ಮಾಡಿದರು ಅಂತ ಪ್ರಸಿದ್ಧಿ ಇದೆ. ಕಂಠ ಮತ್ತು ಕೂಗಿ ಫಲ ಕೊಟ್ಟರು ಅಂತೇಳಿ ಅದನ್ನು ಸ್ಮರಣೆ ಮಾಡ್ತಾರೆ. ಆ ದೃಷ್ಟಿಯಿಂದ ಕೂಡ ಭಾರತೀಯ ಉಪಾಸನೆ ಮಾಡಿದ್ದು ಸ್ಪಷ್ಟ ಕಂಡಿದೆ. ಆ ಉಪಾಸನೆ ಮಾಡಿದ್ದನ್ನು ಸೂಚನೆ ಕೂಡ ಕಾಣಬಹುದು. ಏಡಮುಖ ವಾಗ್ಮಿ ಆಗ್ತಾನೆ, ಜಡಮತಿ ಪ್ರಾಜ್ಞೆ ಮೌಲಿ ಆಗ್ತಾನೆ ಅಂತ ತಿಳಿಸಿ ಅನುಭವವನ್ನು ಹೇಳಿದಾಗಾಯಿತು. ಏನು ಕಂಠ ಅಂದರೆ ಬರೆಯೋದು, ಕಂಠ ಮತ್ತು ಕೂಗಿ ಫಲ ಒಂದು ಒತ್ತೋದು, ಎರಡು ಕೊಟ್ಟರು ಅಂತ ಹೇಳ್ತಾರೆ. ಅದರಿಂದ ಏನಾಯ್ತು, ಅವರಿಗೆ ಬರಲಿಕ್ಕೆ ಅನುಮತಿ ಕೊಟ್ಟರು ಅಂತ ಅರ್ಥ. ಅನುಮತಿ ಕೊಟ್ಟರು, ರಬ್ಬರು ಪೆನ್ಸಿಲ್ ಇದ್ದ ಕೊಟ್ಟರು, ಬಟ್ ಅವರೇ ರಬ್ಬರ್ ಬೇಕಿಲ್ಲ ಅವರಿಗೆ ಮತ್ತೆ. ಅದೇ ಅವ್ರು ಏನು ಮಾಡ್ತಾರೆ, ಕೆಲವರು ಟೀಕಾರ ತಪ್ಪರಾದ್ರೂ ಕೂಡ ಅದು ಒತ್ತಿದ್ದ ಸರಿ ಹೋಗ್ಬಿಡ್ತಿತ್ತು ಅಂತೇಳಿ. ತಪ್ಪದು, ಅನುಗ್ರಹ ಮಾಡಿದ ತಪ್ಪಾಗಿ ಬರಬೇಕು ಈ ಮಧ್ಯೆ, ಅಥವಾ ಸರಿಯಲ್ಲ. ಭವತಿ ಯದನುಭಾವ ದೇಡಮೂಕಃ ಅಪಿ ವಾಗ್ಮಿ, ಅದು ಇನ್ನೊಂದು ಅರ್ಥ ಹೇಳ್ತಾರೆ ಅವರಿಗೆ. ಅವರ ಅನುಗ್ರಹ ಮಾಡಿಬಿಟ್ರೆ ಏಡಮುಖ ವಾಗ್ಮಿ ಆಗ್ತಾನೆ, ಅವ್ರು ಆಗ್ರಹ ಮಾಡಿಬಿಟ್ರೆ ವಾಗ್ಮಿ ಏಳಮುಖನಾಗಿಬಿಡ್ತಾನೆ. ಆ ರೀತಿ ಉಲ್ಟಾ ಪಲ್ಟ, ಕುಂಭಕರ್ಣ ಅನ್ನಲ್ಲ, ಮಾತಾಡೋಕ್ಕೆ ತೋದ ಬಾಯಿ ನಿಂತೋಯ್ತು ಹಾಗೆ. ಅದು ಎರಡೂ ಕರೆಕ್ಟ್, ವಾಗ್ಮಿ ಏಡಮುಖ ಭವತಿ. ಅದೇ ರೀತಿ ಪ್ರಾಜ್ಞಮೌಲಿ ಜಡಮತಿ ಭವತಿ, ಭಾರಿ ದೊಡ್ಡ ವಿದ್ವಾಂಸ, ಅವ್ರ ಅನುಗ್ರಹ ಮಾಡದೆ ಹೋಗ್ಬಿಟ್ರೆ ಏನಾಗ್ತಾನೆ, ದೊಡ್ಡ ಕೋಡಿ ಎನಿಸ್ಬಿಡ್ತಾನೆ, ಏನು ಬರದಂತೆ ಮಾಡಕ್ಕೆ ಬಿಡ್ತಾನೆ. ಆದ್ದರಿಂದ ಎರಡು ಸಾಮರ್ಥ್ಯನೂ ಇದೆ. ಒಂದೇ ಬಂದರೆ ಸಮರ್ಥರಲ್ಲ, ಒಂದೇ ಬಂದರೆ ಸಾಲದು, ಎರಡೂ ಬರಬೇಕು ಅವ್ರಿಗೆ. ಅವಾಗೇನಾಗುತ್ತೆ, ಸ್ಟಾರ್ಟ್ ಮಾಡಿದೆ, ಸ್ಟಾಪ್ ಬಂದರೆ ಸ್ಟಾಪ್ ಮಾಡೋಕ್ಕೆ ಬರೋದಿಲ್ಲ ಅಂದರೆ ಡ್ರೈವರ್ ಏನು ಮಾಡಬೇಕು, ಎರಡೂ ಗೊತ್ತಿರುತ್ತೆ. ಆ ಹಿನ್ನೆಲೆಯಲ್ಲಿ ಅವರ ಪ್ರಭಾವದಿಂದಾಗಿ ಅವರು ಎರಡನ್ನೂ ಮಾಡಬಲ್ಲರು. ಅನುಗ್ರಹ ಮಾಡಿದರೆ ಹೀಗೆ, ಆಗ್ರಹ ಮಾಡಿದರೆ ಹಾಗೆ ಅಂತ ಹೇಳಿದ್ರಿಂದ ಯಾವ ಯೋಚನೆ ಕೂಡ ಇಲ್ಲ. ವಾಂಗ್ಮನಸೋಹೋ ಭಾರತಿ ಸನ್ನಿಧಿ ಪ್ರಾರ್ಥನಾ ನಿಮಿತ್ತಂ ಸಹೇತುಕಂ ವದನ್ನೇವ ತಾಂ ಪ್ರಾರ್ಥಯತೆ ಭವತಿ ಇತಿ. ಸ್ಯಾತ್ ಏಡೇ ಬಧಿರ ಪ್ರಾಜ್ಞೋ ಗಡುಲಃ ಕುಕರೇ ಕುಣಿಹಿ ಇತಿ ಅಭಿಧಾನಾತ್ ಏಡೋ ಬಧಿರಶ್ಚಾಸೋ ಮೂಕಶ್ಚೇತಿ ವಿಗ್ರಹ. ರಾಯರು ಬರಬೇಕಾದ್ರೆ ಹೇಳ್ತಾರೆ, ಏಡಮೂಕಃ ವಕ್ತುಂ ಶ್ರೋತುಂ ಅಶಕ್ತಃ ಜಡೋ ಅಜ್ಞಃ ಏಡಮೂಕಸ್ತು ವಕ್ತುಂ ಶ್ರೋತುಂ ಅಶಿಕ್ಷಿತಃ ಇತ್ಯಮರೋಕ್ತೆ. ಅಮರಕೋಶನ್ ಕೋಟ್ ಮಾಡ್ತಾರೆ, ಜಡಃ ಅಜ್ಞಃ ಏಡಮೂಕಸ್ತು ವಕ್ತುಂ ಶ್ರೋತುಂ. ಜಡ ಶಬ್ದಕ್ಕೂ ಬಂತು ಅರ್ಥ ಬಂತು, ಜಡ ಅಂದರೆ ಅಜ್ಞ ಅಂತ ಅರ್ಥ. ಏಡಮೂಕ ಅಂದರೆ ವಕ್ತುಂ ಶ್ರೋತುಂ ಅಶಿಕ್ಷಿತ, ಮಾತು ಬರೋದಿಲ್ಲ, ಮಾತು ಕೇಳೋದೇ ಇಲ್ಲ ಅವನು. ಕಿಂ ಅನೀದೃಶಃ ಇತಿ ಕೈಮುತ್ಯಾರ್ಥೋಪಿ ಶಬ್ದ ಆಗ್ಬಿತ್ತು ಅಂದಿದ್ರಿಂದ ಏನು ಹೇಳಿದಾಗಾಯ್ತೀಗ, ಅಪಿ ಅಪಿ ಅಂತ ಹೇಳಿದ್ರಿಂದ ಇವ್ರು ಸ್ವಾರಸ್ಯವನ್ನು ತೋರಿಸ್ತಾರೆ. ರಾಯರೇನು ಸ್ವಾರಸ್ಯ ತೋರಿಸಿದರು ಅಂದರೆ, ಏಳಮೂಕ ವಾಗ್ಮಿ ಆಗ್ತಾನೆ, ಜಡಮತಿ ಪ್ರಾಜ್ಞಮೌಲಿ ಆಗ್ತಾನೆ ಅಷ್ಟೇ ಹೇಳಲಿಲ್ಲ, ಏಳಮೂಕನಂಥವನೂ ವಾಗ್ಮಿ ಆಗ್ತಾನೆ, ಜಡಮತಿಯೂ ಪ್ರಾಜ್ಞಮೌಲಿ ಆಗ್ತಾನೆ. ನಾವು ಏಳಮೂಕರಲ್ಲ, ಜಡಮತಿಗಳು ಅಲ್ಲ, ಆದ್ದರಿಂದ ಇನ್ನೂ ಜಾಸ್ತಿ ಅನುಗ್ರಹ ಮಾಡಿರಿ ಅಂತ. ಏನು ಇಲ್ಲದವರು ಅಷ್ಟು ಬರೋದಾದರೆ ಸ್ವಲ್ಪ ಇರೋರಿಗೆ ಜಾಸ್ತಿ ಕೊಡಬೇಕಲ್ಲ, ಆ ದೃಷ್ಟಿಯಿಂದ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಕೈಮುತ್ಯ ನ್ಯಾಯ ಅಂತ ಸೂಚನೆ ಮಾಡಿದ್ರು. ಇವ್ರು ಏಳಮೂಕರು ಅಂತ ಅಲ್ಲ ಟೀಕಾರಾಯರು, ಅದೇ ರೀತಿ ಜಡಮತಿಗಳು ಅಲ್ಲ, ಅನುಗ್ರಹ ಮಾಡಿ ಇನ್ನೂ ಭಾರಿ ವಿಶೇಷವಾದಂಥ ಹಿರಿಮೆಯನ್ನು ಕರುಣಿಸಿರಿ ಅಂತ ಅರ್ಥ. ಕೈಮುತ್ಯಾರ್ಥೋ ಅಪಿ ಶಬ್ದ ವಾಗ್ಮಿತ್ವ ಭವನೆ ಪ್ರಾಜ್ಞಮೌಲಿತ್ವ ಭವನೆ ಚ ಹೇತು ಸಕಲ ವಚನ ಚೇತೋ ದೇವತಾ ಇತಿ. ವಾಗ್ಮಿ ಆಗಲಿಕ್ಕೆ ಯಾತ ಕಾರಣ, ಸಕಲ ವಚನ ಚೇತೋ ಸಕಲ ವಚನ ದೇವತ, ಪ್ರಾಜ್ಞಮೌಲಿ ಆಗಲಿಕ್ಕೆ ಏನು ಕಾರಣ, ಸಕಲ ಚೇತೋ ದೇವತ, ಅದು ಎರಡೂ ಆಗಿರೋದ್ರಿಂದ ಭಾರತೀಯ ದೇವ ಶಕ್ತಿ ಇದೆ ಅಂತ ಹೇಳಿ. ಮತ್ತು ರಾಯರು ಇನ್ನೊಂದು ವಿಷಯ ಹೇಳ್ತಾರೆ, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ಅಂಥೇಳಿ ಮಹಾಭಾರತದ ಪ್ರಾರಂಭದ ಶ್ಲೋಕದಲ್ಲಿ ಒಂದು. ಅಲ್ಲಿ ನಾರಾಯಣ ಸ್ತೋತ್ರ ಬಂತು, ಹರಯೇ ನಮಃ ಅಂಥೇಳಿ ವ್ಯಾಸಂ ಅಂತ ಬಂತು, ವೇದವ್ಯಾಸ ಸ್ತೋತ್ರ ಮಾಡಿತ್ತು. ಆಮೇಲೆ ನರೋತ್ತಮ ವಾಯುದೇವರ ಸ್ತೋತ್ರ ಬಂತು, ವ್ಯಾಪ್ತಿರ್ ನಿಜ ಬರೆಯಿತು. ಆಮೇಲೆ ದೇವೀಂ ಸರಸ್ವತಿ ಆಗಬೇಕಲ್ಲ, ದೇವೀಂ ಸ್ತೋತ್ರ ಆಯಿತು ಶ್ರೀಹಪತ್ತಿ ಅಂತ ಹೇಳಿದ್ರಿಂದ, ಈ ಸರಸ್ವತಿ ಭಾರತಿ ಸ್ತೋತ್ರ ಆಗಬೇಕಲ್ಲ, ಅದಕ್ಕೆ ಅದನ್ನು ಮಾಡಿದರು ಅಂತ ಹೇಳ್ತಾ, ದೇವೀಂ ಸರಸ್ವತೀಂ ವ್ಯಾಸಮಿತಿ ಶಿಷ್ಟಾಚಾರ ಶಿಕ್ಷಾಂ ಅನುಸೃತ್ಯ ವಾಯುಪತ್ನಿ ಸನ್ನಿಧಿಂ ಅರ್ಥಯ್ಯತೆ ಅಂತ ಹೇಳಿ. ಈಗ ಮಹಾಭಾರತದ ಮಂಗಲ ಶ್ಲೋಕ ಮಂಗಳ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದೆ ಅಂತ ಅರ್ಥ. ಅದನ್ನು ಧಿಕಾರ್ಯರು ಫಾಲೋ ಮಾಡ್ತಾ ಇದ್ದಾರೆ. ಯದನುಭವಾತಿ ಅನುಗ್ರಹ ಯದನುಭವ ಅಭಾವೇ ವಾಗ್ಮೇಪಿ ಮುಖೋ ಭವತಿ ಇತಿ ವ್ಯತಿರೇಕ ಸಮುಚ್ಚಾಯಕೋ ಅಭಿಶಬ್ದ. ಯಾದುಪತ್ಯದಲ್ಲಿ ಬರೋದು ಅವರ ಅನುಗ್ರಹ ಇಲ್ಲದೆ ಹೋಗಿಬಿಟ್ರೆ ವಾಗ್ಮಿ ಮೂಕನಾಗ್ತಾನೆ, ಪ್ರಾಜ್ಞಮೌಲಿ ಬಂಧವತಿ ಆಗ್ತಾನೆ ಅಂತ ಅರ್ಥ ಮಾಡ್ಕೋಬೇಕು ಅಂಥೇಳಿ. ಏವ ವಗ್ರೇ ಅನೇನ ವಾಗ್ದೇವತಾತ್ವಂ ಉಪಪಾದ್ಯ ಚೇತೋ ದೇವತಾತ್ವಂ ಉಪಪಾದಯತಿ ಜಡಮತಿರಪಿ ಇತಿ ಗ್ರಂಥಕರಣಸ್ಯ ವಾಕ್ಚೇತೋ ವ್ಯಾಪಾರ ರೂಪತ್ವೇನ ತದ್ದೇವತಾಂ ಭಾರತೀಂ ಪ್ರಾರ್ಥಯತೆ ಭವತಿ ಇತಿ. ಇದಿಷ್ಟು ಭಾರತಿ ಸ್ತೋತ್ರ ಆಯಿತು. ರಮಾನಿವಾಸೋಚಿತ ವಾಸ ಭೂಮಿ ಸನ್ಯಾಯರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿ ಭವತಾದ್ ವಿಭೂತ್ಯೈ. ಪದ್ಮನಾಭತೀರ್ಥರ ಮೇಲೆ ಭಾರಿ ಗೌರವ ಟೀಕಾರ ಇಲ್ಲಿ. ಮೊದಲ ಟೀಕಾಕಾರರು ಪದ್ಮನಾಭತೀರ್ಥರೇ, ಅದಕ್ಕಾಗಿ ಅವರ ಸ್ತೋತ್ರ ಹೆಚ್ಚಿನದಂತೇಳಿ ಮಾಡ್ತಾರೆ, ಇಲ್ಲೂ ಮಾಡ್ತಾ ಇದ್ದಾರೆ. ಜೊತೆಗೆ ಸನ್ಯಾಯ ರತ್ನಾವಳಿ ಅನ್ನೋ ವ್ಯಾಖ್ಯಾನ ಬರೆದವರು, ಮೊದಲಿಗೆ ಅನುವ್ಯಾಖ್ಯಾನಕ್ಕೆ ಬರೆದ ಮೊದಲ ಟೀಕಾ ಯಾವುದು ಅಂದರೆ ಸನ್ಯಾಯ ರತ್ನಾವಳಿ. ಆದ್ದರಿಂದ ಅವರ ಮೊದಲು ಬರೆದವರು ಸ್ತೋತ್ರ ಮಾಡಬೇಕಾದ್ರು ಕೂಡ ಕರ್ತವ್ಯ. ಆದರೂ ಅನೇಕ ಕಾರಣದಿಂದ ಪದ್ಮನಾಭತೀರ್ಥರಿಗೆ ನಮಸ್ಕಾರವನ್ನು ಮಾಡ್ತಾರೆ. ರಮಾನಿವಾಸೋಚಿತ ವಾಸಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯ ಮಮ ಪದ್ಮನಾಭತೀರ್ಥಾಮೃತಾಬ್ಧಿ ಭವತಾತ್ ವಿಭೂತ್ಯೈ. ಪದ್ಮನಾಭತೀರ್ಥಾಮೃತಾಬ್ಧಿ ಪದ್ಮನಾಭತೀರ್ಥರು ಎಂಬ ಅಮೃತಾಬ್ಧಿ ಅಮೃತ ಸಮುದ್ರ, ಬರೆಯ ಸಮುದ್ರ ಅಂದರೆ ಅವರು ಅಮೃತ ಅಂತ ಕೇಳಿದ್ರೆ ಅಮೃತ ಸಮುದ್ರರು ಪದ್ಮನಾಭತೀರ್ಥರು. ಅಂಥವರು ಮಮ ನನಗೆ ವಿಭೂತ್ಯೈ ಭವತಾತ್ ಎಲ್ಲ ವಿಧವಾದ ಸಂಪತ್ತಿಗೆ ಕಲ್ಯಾಣಕ್ಕೆ ಅನುಗ್ರಹ ಮಾಡತಕ್ಕಂಥ ಕಾರಣ ಪುರುಷರಾಗಲಿ ಎಂದು ಪ್ರಾರ್ಥನೆ ಮಾಡ್ತಾರೆ. ಅವರ ವೈಶಿಷ್ಟ್ಯ ಏನು ಪದ್ಮನಾಭತೀರ್ಥರದು ಅಂದರೆ ವೈರಾಗ್ಯ ಭಾಗ್ಯ. ಅಮೃತ ಸಮುದ್ರದಲ್ಲಿ ಏನಿರುತ್ತದೆ? ಭಾಗ್ಯ. ಭಾಗ್ಯ ಮಹಾಲಕ್ಷ್ಮಿ ಪ್ರಾದುರ್ಭೂತರಾಗಿದ್ದಾರೆ. ಇವರು ಏನು ಭಾಗ್ಯ ಇದೆ ಪದ್ಮನಾಭತೀರ್ಥರಿಗೆ ಅಂದರೆ ಯತಿಗಳಿಗೆ ಏನು ಭಾಗ್ಯ? ವೈರಾಗ್ಯವೇ ಭಾಗ್ಯ. ಜ್ಞಾನಭಕ್ತಿ ವೈರಾಗ್ಯವನ್ನು ಭಾಗ್ಯ ಅಂತ ಕರೆದಿದ್ದರಿಂದ ಅದು ಪಾಸಿಟಿವ್ ಅಂತಾಯಿತು. ನೆಗೆಟಿವ್ ಆದ ಭಾಗ್ಯ ಹೇಗಾಗುತ್ತೆ? ಡೆಸ್ಪರೇಟ್ ಆದವರು ಅದನ್ನು ಏನು ಕೆಲಸ ಮಾಡೋಕ್ಕೆ ಬರೋದಿಲ್ಲ, ಆದ್ದರಿಂದ ಅದು ಭಾಗ್ಯ ಅಲ್ಲ. ವೈರಾಗ್ಯ ಇದ್ದವರು ಒಳ್ಳೆ ಅಚೀವ್ಮೆಂಟ್ ಮಾಡ್ತಾರೆ, ಅದೇ ಭಾಗ್ಯ. ಸಿವಿಲ್ದವ್ನು ಊಟ ಕೂತ್ರೆ ಏನು ಊಟ ಮಾಡ್ತಾನೆ? ಹಸಿವಿದ್ದವನು ಕೂತ್ರೆ ಮಾತ್ರ ಸಾಧ್ಯ, ವೈರಾಗ್ಯ ಇದ್ದವನು ಕೂತ್ರೆ ಮಾತ್ರ ಭಕ್ತಿ ಬರಲಿಕ್ಕೆ ಸಾಧ್ಯ. ಅದಕ್ಕಾಗಿ ವೈರಾಗ್ಯ ಭಾಗ್ಯ ಅಂತ ಕರೆದರು. ರಮಾನಿವಾಸೋಚಿತ ವಾಸಭೂಮಿ ಮತ್ತು ಕ್ಷೀರಸಮುದ್ರದಲ್ಲಿ ನಾರಾಯಣ ಇದ್ದಾನೆ, ಕ್ಷೀರಸಮುದ್ರ ಶಾಯಿ. ಇಲ್ಲಿ ಒಳ್ಳೆ ಹಾಗೆ ಇದ್ದಾರೆ ಅವರು. ರಮಾನಿವಾಸೋಚಿತ ವಾಸಭೂಮಿ, ರಮಾನಿವಾಸನಾದ ಶ್ರೀಹರಿಗೆ ಉಚಿತವಾದ ವಾಸಭೂಮಿಯಾಗಿದ್ದ. ಸಾಕ್ಷಾತ್ ಶ್ವೇತದ್ವೀಪವಾಸಿ ಶ್ರೀಹರಿ ನೆಲೆಸಿರೋ ಹಾಗೆ ಇವರು ಮನಸ್ಸಲ್ಲಿ ಯಾವಾಗಲೂ ಯಾರಿರ್ತಾರೆ? ಲಕ್ಷ್ಮೀನಾರಾಯಣ ಧ್ಯಾನ ನಡೆದಿರುತ್ತದೆ, ಆದ್ದರಿಂದ ಅಲ್ಲಿ ಸನ್ನಿಧಾನ ಇದೆ. ಸನ್ಯಾಯ ರತ್ನಾವಲಿ ಜನ್ಮಭೂಮಿ, ಇನ್ನು ಕೌಸ್ತುಭ ರತ್ನ ಮೊದಲಾದ ರತ್ನಗಳು ಕ್ಷೀರಸಮುದ್ರದಿಂದ ಬಂದವು. ಇವರಲ್ಲಿದೆ ಸನ್ಯಾಯ ರತ್ನಾವಳಿ ಅನ್ನೋ ದೊಡ್ಡ ರತ್ನ ಇದೆ, ರತ್ನದ ಸಾಲ ಇದೆ, ಆದ್ದರಿಂದಾಗಿನೇ ಸರಿ ಹೋಯಿತು. ರೂಪಕಾಲಂಕಾರ ಜಸ್ಟಿಫೈಡ್ ಅಂತ ಅಮೃತಾಬ್ಧಿ ಅಂತ ಕರೆದ ಮೇಲೆ ಅಮೃತಾಬ್ಧಿಯಲ್ಲಿರಬೇಕಾದ ಮೂರು ಮುಖ್ಯ ವಸ್ತುಗಳಲ್ಲಿವೆ. ಮಹಾಲಕ್ಷ್ಮಿ ಇರಬೇಕು, ಮಹಾಲಕ್ಷ್ಮಿ ವೈರಾಗ್ಯ ಭಾಗ್ಯ ಇದೆ, ನಾರಾಯಣ ಇರಬೇಕು, ರಮಾನವಾಸದ ವಾಸಭೂಮಿಯಾಗಿದೆ, ರತ್ನಗಳಿರಬೇಕು, ಸನ್ಯಾಯ ರತ್ನಾವಳಿ ಜನ್ಮಭೂಮಿಯಾಗಿಬಿಟ್ಟಿದ್ದ. ಆದ್ದರಿಂದಾಗಿ ಪದ್ಮನಾಭತೀರ್ಥರು ಮಹಾರಿ ಸಮರ್ಥರಾದ್ದರಿಂದ ನನಗೇನು ಮಾಡಬೇಕು ಅವರೀಗ? ನನಗೂ ಭಾಗ್ಯ ಕೊಡಿ. ಭವತಾದ್ ವಿಭೂತ್ಯೈ, ಅಥ ವಿಭೂತಿಗವನ್ನು ವಿಶೇಷವಾದ ಕಲ್ಯಾಣವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ. ಪದ್ಮನಾಭತೀರ್ಥರ ಬಗ್ಗೆ ಒಂದೊಂದು ಟೀಕಾರಾಯರಿಂದ ಒಂದೊಂದು ಇಂಥ ಪ್ರಶಂಸೆ ಬರುತ್ತೆ ಅಂದರೆ ಎಷ್ಟು ದೊಡ್ಡವರು ಇರ್ಬೋದು, ಸುಖವಾಗಿ ಅರ್ಥ ಆಗ್ತದೆ. ರವಾನಿವಾಸೋಚಿತ ವಾಸಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿ ಭವತಾದ್ ವಿಭೂತ್ಯೈ. ವಾಯುಸ್ತುತಿಯಲ್ಲಿ ಆಚಾರ್ಯ ಸ್ತೋತ್ರ ಮಾಡಬೇಕಾದ್ರೆ ಸಂಸಾರೋತ್ಥಾಪ ನಿತ್ಯೋಪಶಮ ಸದಯ ಸ್ನೇಹ ಸಾಂಬುಪೂರ ರೋದ್ಯದ್ವಿಜ್ಞಾನವದ್ಯ ದ್ವಿಜಿಮಣಿಕಿರಣ ಶ್ರೇಣಿ ಸಂಪೂರಿತಾಶಃ ಶ್ರೀವತ್ಸಾಂಕಾಧಿ ವಾಸೋಚಿತ ತರಸರಳ ಶ್ರೀವತ್ಸಾಂಕಾಧಿ ವಾಸೋಚಿತ ತರಸರಳ ರಮಾನಿವಾಸೋಚಿತ ವಾಸಭೂಮಿ ಅಂತ ಹೇಳಬೇಕಾದ್ರೆ ಆಚಾರ್ಯ ವರ್ಣನೆ ಮಾಡಿದ್ದು ಇದು ಸಮಾನ ಕೊಡ್ತಾ ಇದೆ. ಆಚಾರ್ಯರಿಗೆ ಚೇತದ್ವೀಪದಲ್ಲಿ ದೇವರಿರೋದು ಎಷ್ಟು ಗ್ಯಾರಂಟಿನೋ ಅದಕ್ಕಿಂತ ಹೆಚ್ಚು ಗ್ಯಾರಂಟಿ ಯಾವುದು? ಉಚಿತ ತರ ಸರಳ ಶ್ರೀಮದ್ ಆನಂದ ತೀರ್ಥಾಮೃತ ಶ್ರೀರಾಮೃತಾಬ್ಧಿ ಏನು ಮಾಡಿದ್ದಾರೆ ಆಚಾರ್ಯರು? ನನ್ನ ಕಲ್ಯಾಣ ಭವದನ ವಿಭತಂ ಭೂರಿಮೇ ಭೂತಿ ಹೇತು ಅಂತ ಹೇಳಿದಾಗೆ ಭೂತ್ಯೈ ವಿಭೂತ್ಯೈ ಅಂತಲೇ ಹೇಳಿ ಈಗ ಪದ್ಮ ಕ್ಷೀರಸಾಗರದಂತೆ ಪದ್ಮನಾಭ ತೀರ್ಥರಿದ್ದಾರೆ ಅಂತ. ಪ್ರಾಚೀನ ಟೀಕಾಕಾರಾದ ಅಭೀಷ್ಟಮಾ ಶಾಸ್ತ್ರಿ ಸನ್ಯಾಯ ರತ್ನಾವಲ್ಯ ಅನುವ್ಯಾಖ್ಯಾನ ಟೀಕಾಗ್ರಂಥಸ್ಯ ಜನ್ಮಭೂಮಿ ಜನಕ ಇತ್ಯರ್ಥ. ಸನ್ಯಾಯ ರತ್ನಾವಳಿ ಇದಕ್ಕೆ ಬರೋದು, ಸತ್ತರ್ಕ ದೀಪಾವಳಿ ಭಾಷ್ಯಕ್ಕೆ ಬರೋದು. ಒಟ್ಟು ಅತಿ ಹೆಚ್ಚು ಆಚಾರ ಸಾಕ್ಷಾತ್ ಶಿಷ್ಯರಲ್ಲಿ ಅತಿ ಹೆಚ್ಚು ಗ್ರಂಥ ಬರೆದು ಪದ್ಮನಾಭತೀರ್ಥರೇ. ಉಳು ಕೆಲವರು ಒಂದೊಂದು ಎರಡೆರಡು ನಾಲ್ಕಾಗಿ ಬರೆದಿದ್ದಾರೆ, ಅತಿ ಹೆಚ್ಚು ಬರೆದವರು ಪದ್ಮನಾಭತೀರ್ಥರು. ಆ ದೃಷ್ಟಿಯಿಂದ ಕೂಡ ಅವರು ಪ್ರಾಚೀನ ಟೀಕಾಕಾರ ಎಂಬ ಹೆಸರು ಸಾರ್ಥಕ. ರಿಷಪ್ರಣಕ್ಕೂ ಟೀಕಾ, ಗೀತಾ ಭಾಷ್ಯಕ್ಕೆ ಟೀಕಾ, ಗೀತಾ ತಾತ್ಪರ್ಯ ಟೀಕಾ, ಭಾಷ್ಯಕ್ಕೆ ಟೀಕಾ, ಅನುವ್ಯಾಖ್ಯಾನಕ್ಕೆ ಟೀಕಾ ಇಷ್ಟೆಲ್ಲ ಬರೆದಿರೋದ್ರಿಂದ ಅವರಿಗೆ ವಿಶೇಷ ಮಹತ್ವ ಇದೆ. ಅವಲ್ಲಿ ಹೆಚ್ಚಾವೆಲ್ಲ ಪುಸ್ತಕದಲ್ಲಿ ಬರೆದಿದ್ದೇನಲ್ಲ ಎಲ್ಲೆಲ್ಲಿ ಸಿಗುತ್ತೆ ಅಂತ. ಸಂನ್ಯಾಯರತ್ನಾವಲ್ಯಾ ಅನುವ್ಯಾಖ್ಯಾನ ಟೀಕಾಗ್ರಂಥಶ್ಚ ಜನ್ಮಭೂಮಿ ಜನಕ ಇತ್ಯರ್ಥ. ಅಬ್ಧಿಪಕ್ಷೇ ವೈರಾಗ್ಯಂ ಶೌಕಲ್ಯಂ ಧ್ಯೇಯಂ, ಶೌಕ್ಲ್ಯಂ ಇರಬೇಕು, ಶೌಕ್ಲ್ಯಂ ಧ್ಯೇಯಂ, ಶುದ್ಧವಾಗಿರೋದು, ಕ್ಷೀರ ಸಮುದ್ರ ಬೆಳ್ಳಗಿರುತ್ತೆ, ಆದ್ದರಿಂದ ವೈರಾಗ್ಯ ಶುದ್ಧವಾಗಿರತಕ್ಕಂಥ ರೀತಿ ಪದ್ಮನಾಭತೀರ್ಥರು. ರಮಾನಿ ವಾಸೋಚಿತ ವಾಸ ಭೂಮಿ ಸಂನ್ಯಾಯರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿ ಭವತಾದ್ವಿಪುತ್ಯೈ ಇಷ್ಟೇಳಿ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿಮದಚ್ಛಿದ ಶ್ರೀಪದಕ್ಷೋಭ್ಯ ತೀರ್ಥಾಖ್ಯಾನ್ ಉಪತಿಷ್ಠೇ ಗುರುನ್ಮಮ. ಅಕ್ಷೋಭಿತ ಸಾಕ್ಷಾತ್ ಗುರುಗಳು ಅವರು ಸ್ತೋತ್ರ ಮಾಡ್ತಾರೆ. ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮತಚ್ಛಿದ ಶ್ರೀಮದಕ್ಷೋಭ್ಯ ತೀರ್ಥಾಖ್ಯಾನ್ ಉಪತಿಷ್ಠೆ ಗುರೂನ್ ಮಮ. ಮಮ ಗುರೂನ್ ಅಕ್ಷೋಭ್ಯ ತೀರ್ಥಾಖ್ಯಾನ್ ಉಪತಿಷ್ಠೆ, ನನ್ನ ಗುರುಗಳಾದಂಥ ಅಕ್ಷೋಭ್ಯ ತೀರ್ಥರನ್ನು ನಾನು ನಮಸ್ಕರಿಸ್ತೇನೆ. ಅವರು ಎಂಥ ಲಕ್ಷಣ ಏನವ್ರದ್ದು? ಪದವಾಕ್ಯ ಪ್ರಮಾಣ ಜ್ಞಾನ್ ಗುರುಗಳ ಲಕ್ಷಣ. ಪದ ವಾಕ್ಯ ಪ್ರಮಾಣ ಮೊನ್ನೆ ಹೇಳಿದೆ ಅದನ್ನು. ಪದ ಅಂದರೆ ವ್ಯಾಕರಣ, ವಾಕ್ಯ ಅಂದರೆ ಮೀಮಾಂಸ, ಪ್ರಮಾಣ ಅಂದರೆ ನ್ಯಾಯ. ಮೂರು ಶಾಸ್ತ್ರ ಬಲ್ಲವರೇ ಗುರುಗಳು. ಅಕ್ಷೋಭ್ಯ ತೀರ್ಥರು ಮೂರನ್ನು ಭಾರಿ ಚೆನ್ನಾಗಿ ತಿಳಿದವರು, ಆದ್ದರಿಂದ ಅವರು ನನ್ನ ಗುರುಗಳಾಗಿದ್ದಾರೆ. ಹಾಗೂ ಅದರ ಎಫೆಕ್ಟ್ ಏನು ಅಂದರೆ ಪ್ರತಿವಾದಿ ಮದಚ್ಛಿದ, ಪ್ರತಿವಾದಿಗಳ ಮದವನ್ನು ಸೊಕ್ಕನ್ನು ಛೇದನ ಮಾಡ್ತಕ್ಕಂಥವ್ರು, ಸೊಕ್ಕನ್ನು ಅಡಗಿಸ್ತಕ್ಕಂಥವ್ರು ಅಂಥ ಅಕ್ಷೋಭ್ಯ ತೀರ್ಥರು ನನ್ನ ಗುರುಗಳು. ಅವರಿಗೆ ನಮಸ್ಕಾರ ಅಂತ ಹೇಳಿ ಅಕ್ಷೋಭ್ಯ ತೀರ್ಥರ ಹಿರಿಮೆಯನ್ನು ಕೊಂಡಾಡಿ. ಸಾಧಕೋಕ್ತೋ ಬಾಧಕ ಪರಿಹಾರೇಚ ಸಾಮರ್ಥ್ಯೇನ ಅಸಂಶಯ ಸಂಶಯಚ್ಚಿತ್. ಗುರುಗಳಿಗೆ ಏನಿರಬೇಕೋ ಅಸಂಶಯ ಸಂಶಯಚ್ಚಿತ್, ಅದು ಸಂಶಯ ಇರಬಾರ್ದು, ನಮ್ಮ ಸಂಶಯ ತೆಗಿಬೇಕು. ಪದವಾಕ್ಯ ಪ್ರಮಾಣಜ್ಞರಾದ್ದರಿಂದ ಅವರಿಗೆ ಸಂಶಯ ಇಲ್ಲ. ಪ್ರತಿವಾದಿ ಮತಚ್ಛಿದರಾದ್ದರಿಂದ ಇನ್ನೊಂದು ಸಂಶಯ ತೆಗಿತಾರೆ. ಎಲ್ಲ ರಕ್ಷಣೆ ಹೇಳಿದರು ಅಂತ ವಾಕ್ಯಾರ್ಥ ಚಂದ್ರಿಕ ವಿದ್ಯಾಧೀಶ್ವರ ವ್ಯಾಖ್ಯಾನ. ಸ್ವಗುರೂನ್ನಮತಿ ಪದೇತಿ ಶಬ್ದ ಮೀಮಾಂಸಾ ನ್ಯಾಯಶಾಸ್ತ್ರಜ್ಞಾನ್ ಇತ್ಯರ್ಥ. ಶಬ್ದ ಮೀಮಾಂಸಾ ನ್ಯಾಯ ಪದ ವಾಕ್ಯ ಪ್ರಮಾಣ, ಪದವಾಕ್ಯ ಪ್ರಮಾಣ ಜ್ಞಾನಿಗೆ ಅಷ್ಟಾರ್ಥ. ಉಪತಿಷ್ಠೆ ಮನಸಾ ಪೂಜೆಯಾಮಿ, ಉಪತಿಷ್ಠೆ ಅನ್ನೋದಕ್ಕೆ ಮನಸ್ಸಿನಿಂದನೇ ಪೂಜೆ ಮಾಡ್ತೇನೆ ಅಂತ ಅರ್ಥ. ಉಪಾಮಂತ್ರಕರಣೆ ಇತಿ ಸೂತ್ರೆ ಅದು ಅರ್ಥ ಕೊಟ್ಟಿದ್ದಾರೆ. ವಾರ್ತಿಕೇನ ಪೂಜಾಯಾಮ್ ಪೂಜಾಯಾಮ್ ಆತ್ಮನೇ ಉಪತಿಷ್ಠೆ, ಆತ್ಮನೇ ಪದ ಯಾತಕ್ಕೆ ಉಪಯೋಗಿಸಿದರು? ಉಪಾದೇವ ಪೂಜಾ ಸಂಗತಿ ಕರಣ ಮಿತ್ರ ಕರಣಪಥಿಷು ಇತಿ ವಾರ್ತಿಕೇನ ಪೂಜಾಯಾಮ್ ಆತ್ಮನೇ ಪದಂ. ಆತ್ಮನೇ ಪದ ಉಪಯೋಗ ಮಾಡೋದು ಕಾರಣ ಏನು ಅಂದರೆ ಪೂಜೆ ಮಾಡ್ತಾ ಇದ್ದೇವೆ ಅಂತ ತಿಳಿಸೋದಕ್ಕೋಸ್ಕರ. ಪದಂ ವ್ಯಾಕರಣಂ, ವಾಕ್ಯಂ ವಾರ್ತಿಕಂ, ಪ್ರಮಾಣಂ ನ್ಯಾಯ ಯಾದುಪತ್ಯದಲ್ಲಿ ವ್ಯಾಖ್ಯಾನ. ಅದಕ್ಕೆ ಅದು ಮುಗಿತು. ಸೊ ಪದ್ಮನಾಭತೀರ್ಥರ ಸ್ತೋತ್ರ, ಅಕ್ಷೋಭತೀರ್ಥ ಸ್ತೋತ್ರ ಆಯಿತು. ಪ್ರತಿವಾದಿ ಮದಚ್ಛಿದ ಅಂತ ಹೇಳಿದ್ರಿಂದ ವಿದ್ಯಾರಣ್ಯನ ಗರ್ವಕ್ಕೆ ಪರಿಹಾರ ಅಂತಿದೆಯಲ್ಲ, ಅದೆಲ್ಲ ಕೂಡ ಹೇಳಿದಂತೆ. ಅಕ್ಷೋಭತೀರ್ಥರು ಅವರನ್ನು ಸೋಲಿಸಿದವರು, ಬೆಂಗಳೂರಿಗೆ ಬಾಳೆ ಹತ್ತಿರದಲ್ಲಿ ಸೋಲಿಸಿದವರು, ಆದ್ದರಿಂದ ಅವರ ಆ ಸೂಚನೆ ಬಂದಾಗಾಯಿತು. ದುರ್ವಾದಿ ವಾರಣ ವಿದಾರಣ ದಷ್ಟದೀಕ್ಷಂ ಅಕ್ಷೋಭ್ಯತೀರ್ಥ ಮೃಗರಾಜ ಮಹಂ ನಮಾಮಿ ಅಂತ ಹೇಳುತ್ತಾ ತತ್ವಪ್ರಕಾಶಿಕದಲ್ಲಿ ಸೂಚನೆ ಮಾಡ್ತಾರೆ. ಶ್ರೀಮದ್ ಆನಂದ ತೀರ್ಥಾರ್ಯ ಸನ್ಮನ ಸರಸಿ ಭುವಿ ಅನುವ್ಯಾಖ್ಯಾನ ನಡಿನೇ ಚಂಚರೀಗತಿ ಮೇ ಮನಃ. ಈಗ ಇಷ್ಟೆಲ್ಲ ಮಾಡಿ ಏನು ಮಾಡ್ತೀವಿ ಅಂತ ಹೇಳ್ತಾರೆ. ಏನು ಮಾಡ್ತೀವಿ? ನಾರಾಯಣ ನಮಸ್ಕಾರ, ವೇದವ್ಯಾಸ ನಮಸ್ಕಾರ, ಆಚಾರ್ಯ ನಮಸ್ಕಾರ, ಭಾರತೀಯ ನಮಸ್ಕಾರ, ಪದ್ಮನಾಭತೀರ್ಥರಿಗೆ ಅಕ್ಷೋಭತೀರ್ಥರಿಗೆ. ಈಗ ಏನು ಮಾಡ್ತೀವಿ ಅಂದರೆ ತಿಳಿಸ್ತಾರೆ. ಶ್ರೀಮದ್ ಆನಂದ ತೀರ್ಥಾರ್ಯ ಸನ್ಮನ ಸರಸೀ ಭುವಿ ಅನುವ್ಯಾಖ್ಯಾನ ನಡಿನೇ ಚಂಚರೀಗತಿ ಮೇ ಮನಃ. ಮೇ ಮನಃ, ಮೇ ನನ್ನ ಮನಃ ಮನಸ್ಸು, ಅನುವ್ಯಾಖ್ಯಾನ ನಳಿನೇ. ಅನುವ್ಯಾಖ್ಯಾನ ಅನ್ನ ಕಮಲದಲ್ಲಿ, ನಳಿನ ಅಂದರೆ ಕಮಲ, ಕಮಲ ಇರೋದಕ್ಕೆ ನಳಿನಿ ಅಂತ ಸರೋವರಕ್ಕೆ ಹೆಸರು. ನಳಿನ ನಳಿನಿ ಅನುವ್ಯಾಖ್ಯಾನ ನಿಪಾದ ನಳಿನ ಚರಣ ನಳಿನ ಅಂತ ಕರೀತಾರೆ. ಅನುವ್ಯಾಖ್ಯಾನ ಎಂಬ ಕಮಲದಲ್ಲಿ ಮೇ ಮನಃ ನನ್ನ ಮನಸ್ಸು ಚಂಚರೀಕತಿ, ಚಂಚರೀಕ ಅಂದರೆ ಭೃಂಗ, ಚಂಚರೀಕತಿ ಅಂದರೆ ಭೃಂಗದಂತೆ ನಡ್ಕೊಳ್ತಾಯಿ, ದುಂಬಿಯಂತೆ ನಡೀತಾಯಿ. ದುಂಬಿ ಏನು ಮಾಡುತ್ತೆ ಹೂಗಳಲ್ಲಿ ಮಕರಂದವನ್ನು ತಗೊಳ್ಳ ಹಾಗೆ ನನ್ನ ಮನಸ್ಸು ಅನ್ನೋದು ಏನಾಗ್ತಾ ಇದೆ? ಈಗ ದುಂಬಿಯಂತೆ ಅನುವ್ಯಾಖ್ಯಾನ ಕಮಲದಲ್ಲಿನ ಸಾರವನ್ನು ಗ್ರಹಣ ಮಾಡ್ತಾ ಇದೆ ಅಂತ ಅರ್ಥ. ಎಲ್ಲಿ ಬೆಳೆದಿದ್ದ ಅನುವ್ಯಾಖ್ಯಾನ ನಳಿನ ಅಂದರೆ ಶ್ರೀಮದ್ ಆನಂದ ತೀರ್ಥಾರ್ಯ ಸನ್ಮನ ಸರಸೀ ಭುವಿ. ಸರೋವರದಲ್ಲಿ ಕಮಲ ಬೆಳೆಯ ಹಾಗೆ ಅನುವ್ಯಾಖ್ಯಾನ ಕಮಲ ಎಲ್ಲಿ ಬೆಳೆದಿದೆ ಅಂದರೆ ಸರಸೀ ಭುವಿ, ಸರೋವರದಲ್ಲಿ ಬೆಳೆದಿದೆ. ಯಾವುದು ಸರೋವರ ಅಂದರೆ ಮನಸ್ಸರೋವರ, ಮನಃ ಸರಸೀ ಭುವಿ. ಎಂಥ ಮನಸ್ಸು ಅಂದರೆ ಸನ್ಮನಃ, ಉತ್ತಮವಾದ ಮನಸ್ಸು ಅದರಲ್ಲಿ ಬೆಳೆದಿದೆ. ಯಾರ ಉತ್ತಮ ಮನಸ್ಸು ಅಂದರೆ ಶ್ರೀಮದ್ ಆನಂದ ತೀರ್ಥಾರ್ಯ. ಶ್ರೀಮದ್ ಆನಂದ ತೀರ್ಥಾರ್ಯರ ಸನ್ಮನಃ, ಶ್ರೇಷ್ಠವಾದ ಉತ್ತಮವಾದ ಮನಸ್ಸಿನ ಮನಸ್ಸು ಎಂಬ ಸರಸಿ ಸರೋವರದಲ್ಲಿ ಭುವಿ ಹುಟ್ಟಿರತಕ್ಕಂತಹ ಅನುವ್ಯಾಖ್ಯಾನ ನಡಿನೆ, ಅನುವ್ಯಾಖ್ಯಾನ ಎಂಬ ಕಮಲದಲ್ಲಿ ಮೇನನ್ನ ಮನಃ ಮನಸ್ಸು ಚಂಚರೀಕತಿ ಕಮಲದಂತೆ ಆ ದುಂಬೆಯಂತೆ ವರ್ತಿಸ್ತಾ ಇದೆ ಅಂತ ಹೇಳ್ತಾ ಸ್ವಾರಸ್ಯವಾಗಿ ತಿಳಿಸಿದೆ. ಆಚಾರ್ಯರ ಮನಸ್ಸೇ ಇಲ್ಲಿ ಸರೋವರ ಅಂತ ಹೇಳ್ತಾ ಆಚಾರ್ಯ ಎಷ್ಟು ಶುದ್ಧ ಅಂತ ಹೇಳಿದಾಗ ಅಲ್ಲಿ ಅನುವ್ಯಾಖ್ಯಾನ ಕಮಲ ಬಂದಿದೆ. ಅದು ಹೇಳಿದ ಸೂಚನೆ ಮಾಡ ಆಚಾರ್ಯ ಮನಸ್ಸಿನಿಂದ ಬಂದ ಕಮಲ ಅಂತ ಹೇಳಿದ್ರಿಂದ ಆಚಾರ್ಯ ಹೇಳಿದ್ರು ತಕ್ಷಣ ಬರದಾಗ್ಬಿಟ್ಟು ಹೇಳ್ತಿರಲಿಕ್ಕೆ ನಾಲ್ಕು ಜನ ಕೂಡಿಸ್ಕೊಂಡು ಆಚಾರ ಮಾಡಿದ್ದೇನು ಸಮಿಟಿಯನ್ನು ಡಿಕ್ಟೇಟ್ ಮಾಡಾಗಿತ್ತು. ಮನಸ್ಸಲ್ಲಿ ಪುಸ್ತಕ ನಡೆಯಿತು. ಅದಕ್ಕೆ ಮನಸ್ಸರಸಿ ಭುವಿ ಅಂತ ಹೇಳಬೇಕಾದ್ರೆ ಆ ಸೂಚನೆ ಕೂಡ ಕೊಡ್ತಾರೆ. ಶ್ರೀವದ ಆನಂದ ತೀರ್ಥಾರ್ಯ ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ ಅಂತ ಹೇಳಿ ದ್ವಾದಶೋತ್ರದಲ್ಲಿ ಹೇಳಿದ ಹಾಗೆ ಮನಸ್ಸರಸಿ ಭುವಿ ಅದು ಇನ್ನೊಂದು ಅರ್ಥ. ಶ್ರೀವದ ಆನಂದ ತೀರ್ಥಾಚಾರ್ಯಾಸ್ತು ಸಜ್ಜ ಆನಂದ ತೀರ್ಥರು ಅಂತಕ್ಕಂಥ ವಾಯುದೇವರ ಮನಸ್ಸರಸಿ ಭುವಿ ಸನ್ನಂದ ಸತಿಥಿ ಪ್ರಾಣ ಆನಂದ ತೀರ್ಥರು ಯಾರು ಅಂತ ಕೇಳಿದರೆ ಪ್ರಾಣದೇವರು. ಅವರ ಮನಸ್ಸನ್ನು ಸರೋವರದಲ್ಲಿ ಬೆಳೆದಿರತಕ್ಕಂತಹ ಅನುವ್ಯಾಖ್ಯಾನ ಕಮಲದಲ್ಲಿ ನನ್ನ ಮನಸ್ಸು ದುಂಬಿಯಂತೆ ವರ್ತಿಸ್ತಾ ಇದೆ. ಸನ್ಮನೋರೂಪ ಸರಸ್ಯಾಂ ಸರೋವರೇ ಭುವಿ ಜಾತಃ ಇತ್ಯರ್ಥ. ತೃತೀಯಾದಿಷು ಭಾಷಿತ ಮುಸ್ಕಂ ಪುಮೋದ್ಗಾಲವಸ್ಯ ಇತಿ ಪುಮೋದ್ಭಾ ಅನುವ್ಯಾಖ್ಯಾನ ಕಮಲೆ ಚಂಚರೀಕತಿ ಚಂಚರೀಕವತ್ ಅವ ಭ್ರಮರವತ್ ಆಚರತಿ. ಚಂಚರೀಕದಂತೆ ಭ್ರಮರದಂತೆ ನಡ್ಕೊಳ್ತಾ ಇದೆ. ಇಂದಿಂದಿರ ಭ್ರಮರ ಷಟ್ಪದ ಚಂಚರೀಕಾ ಇತ್ಯಾದಿ ಶಬ್ದರತ್ನಾಕರೋಕ್ತೇಹಿ. ಇಂದಿಂದಿರ ಭ್ರಮರ ಷಟ್ಪದ ಚಂಚರೀಕ ಎಲ್ಲ ಪರ್ಯಾಯ ಪದಗಳು ಅಂಥೇಳಿ ಶಬ್ದರತ್ನಾಕರದಲ್ಲಿದೆ ಅಂಥೇಳಿ. ಇಂದಿಂದಿರ ಚಂಚರೀಕಾ ಇತಿ ಕ್ವಾಚಿತ್ ಕಮ ಕ್ವಾಚಿತ್ ಕ ಅವರಪಾಠ ಪ್ರಕ್ಷಿಪ್ತ. ರಾಯರು ಎಷ್ಟು ಡಿಟೇಲ್ ಸ್ಟಡಿ ಮಾಡಿದವರು ಮೊದಲು ದೃಷ್ಟಾಂತ ಇದೆ. ಅವರಕೋಶದೊಳಗೆ ಇಂದಿಂದಿರ ಚಂಚರೀಕ ಅಂತ ಕೆಲವು ಕಡೆಗಿದೆ, ಆ ಪಾಠ ಸರಿಯಲ್ಲ, ತಪ್ಪು ಪಾಠ ಅಂತ ಹೇಳ್ತಾರೆ. ಬರೀ ಅಮರಕೋಶ ಓದೋದೇ ಪುಣ್ಯ, ಅದರಲ್ಲಿ ಪಾಠಾಂತರಗಳು, ಅದರಲ್ಲೂ ಅನೇಕ ಕೋಶೇಶು ಆದರ್ಶನ. ಅನೇಕ ಅಮರಕೋಶ ಕೋಶ ಸಿಗೋದಿಲ್ಲ, ಅದೊಂದೇ ಅಂತ ಹೇಳಬೇಕಾದ್ರೆ ರಾಯರು ತೋರಿಸಿಕೊಡ್ತಾರೆ ಎಷ್ಟು ಡೀಪ್ ಸ್ಟಡಿ ಮಾಡಬೇಕು ಅನ್ನೋದಕ್ಕೆ ನಿದರ್ಶನ. ಅದಕ್ಕೆ ಅವ್ರ ಬಗ್ಗೆ ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈವಿನೀಯ ಕವಿತಾ ಸಂಗೀತ ಪಾರಂಗತ ಅಂತ ಹೇಳಬೇಕಾದ್ರೆ ಪಾರಂಗತತ್ವ ನಿದರ್ಶನ ಇದೆ. ವ್ಯಾಖ್ಯಾತೃಭಿ ಅಸ್ಪೃಷ್ಟತ್ವಾಚ್ಯ ಇನ್ನೊಂದು ಕಾರಣ ಕೊಡ್ತಾರೆ. ತದ್ ವ್ಯಾಖ್ಯಾತೃಭಿ ಅಸ್ಪೃಷ್ಟ ಮೂರು ಕಾರಣ ಕೊಟ್ಟು ಇಂದಿಂದಿರ ಚಂಚರೀಕ ಅಂತೇಳಿ ಅಮರಕೋಶದಲ್ಲಿ ಪಾಠ ಇದೆ, ಆ ಪಾಠ ಸರಿಯಲ್ಲ ಯಾಕೆಂದರೆ ಅನೇಕ ಕೋಶಗಳಲ್ಲಿಲ್ಲ ಮೊದಲನೇ ಕಾರಣ, ಅನೇಕ ವ್ಯಾಖ್ಯಾನಕಾರನ ಹಿಡಿದಿಲ್ಲ ಇನ್ನೊಂದು ಕಾರಣ. ಅಂದರೆ ವ್ಯಾಖ್ಯಾನವೂ ಓದಿದ್ದಾರೆ, ಮೂಲಕೋಶ ಅನೇಕ ಪಾಠಗಳು ವ್ಯಾಖ್ಯಾನ ಅನೇಕ ವ್ಯಾಖ್ಯಾನಗಳು ಬಹುವಚನ ಉಪಯೋಗಿಸಿ ಅನೇಕ ವ್ಯಾಖ್ಯಾನ ಇಲ್ಲ, ಅದರಿಂದ ಸರಿಯಲ್ಲ. ಅನೇಕದ ವ್ಯಾಖ್ಯಾತು ಮನಃಪ್ರವರ್ತತೆ ಇತ್ಯರ್ಥ. ಅಲ್ಲಿ ಚಂಚರೀಕ ಅಂತ ಹೇಳಬೇಕು ಯಾಕೆ ಹೇಳಬೇಕಾಗಿತ್ತು, ವ್ಯಾಖ್ಯಾನ ಮಾಡ್ತೀನಿ ಅಂತ ಅಷ್ಟೇ ಹೇಳ್ಬೋದಾಗಿತ್ತಲ್ಲ ಅಂತ ಕೇಳಿದರೆ ಇಲ್ಲ, ಅನೇಕದ ವ್ಯಾಖ್ಯಾತು ಮನಃಪ್ರವರ್ತತೆ. ಆ ದುಂಬಿ ಏನು ಮಾಡುತ್ತಂತೆ, ಹೂವಿನ ಹತ್ರ ಹೋಗೋದು ಮತ್ತೆ ಬರೋದು ಮತ್ತೆ ಹೋಗೋದು ಮತ್ತೆ ಹೋಗೋದು ಮತ್ತೆ ಬರೋದು ಆ ರೀತಿ ಮಾಡೋದ್ರಿಂದ ಹೋಸರ್ ಪ್ರತಿಸರ್ಥ ಹೋದಾಗ ಏನು ಮಾಡುತ್ತದೆ, ಸ್ವಲ್ಪ ಮೊದಲನ್ನು ಮತ್ತೆ ತರೋದು. ಅದಕ್ಕೆ ಅನೇಕದ ವ್ಯಾಖ್ಯಾತು ಅನೇಕ ರೀತಿಯಲ್ಲಿ ವ್ಯಾಖ್ಯಾನ ಮಾಡೋಕ್ಕೆ ಮನಸ್ಸು ಹಾತೊರಿತಾ ಇದೆ ಅಂತ ಹೇಳೋದನ್ನು. ಅದು ಅಷ್ಟು ಹೇಳೋದ್ರ ಬದಲು ಚಂಚರೀಕತೆ ಅಂದರೆ ಸಿಂಪಲ್, ಚಂಚರೀಕತೆಯಿಂದ ಮನಸ್ಸು ನೋಡಿ ಏನು ಸಿಗುತ್ತೆ ನಮಗೆ, ಬಹಳ ಸ್ಪಷ್ಟವಾಗಿ ಮತ್ತೆ ಮತ್ತೆ ಅನೇಕ ಅರ್ಥ ಹೇಳ್ತಕ್ಕಂಥ ಕೆಲಸ ಮಾಡ್ತೇವೆ ಅನ್ನೋ ಅರ್ಥ ಸ್ಮರಣೆ ಮಾಡೋದ್ರಿಂದ ಚಂಚರೀಕತಿ ಅಂತ ಹೇಳಿದರು. ಒಳ್ಳೆ ಕಾವ್ಯ ಅದು ಚಂಚರೀಕತೆ ಅಂತ ಹೇಳ್ಬೋದು. ಅನುವ್ಯಾಖ್ಯಾನ ಕಮಲ, ಆಚಾರ ಮನಸ್ಸೇ ಸರೋವರ, ಅನುವ್ಯಾಖ್ಯಾನವೇ ಕಮಲ, ಮತ್ತು ತಮ್ಮ ಮಾತು ತಮ್ಮ ಪ್ರಯತ್ನ ವ್ಯಾಖ್ಯಾನ ಎಂಬುದು ಏನದು, ದುಂಬಿಯ ಕೆಲಸ ಅಂತ ಹೇಳೋ ಮೂಲಕ ಒಳ್ಳೆ ರೂಪಕಾಲಂಕಾರವನ್ನು ಕೊಡ್ತಾ ಇದ್ದಾರೆ. ರೂಪಕ ಉಪಮಾ ಎಲ್ಲ ಮಿಕ್ಸ್ ಮಾಡಿಬಿಡ್ತಾರೆ. ಯಾವುದು ಪತ್ಯ ಸರಸ್ ಶಬ್ದ ಪರ್ಯಾಯೋಂ ಸರಸೀ ಶಬ್ದ ಕಾಸಾರ ಸರಸೀ ಸರಹ ಇತ್ಯಭಿಧಾನ. ಸರಸ್ ಅಂತ ಒಂದು ಪದ ಇದೆ, ಸರಸಿ ಅಂತ ಇನ್ನೊಂದು ಪದ ಇದೆ, ಆ ಪದ ಉಪಯೋಗಿಸಿದ್ದಾರೆ ಅಂತೇಳಿ ಕೋಟ್ ಮಾಡ್ತಾ ಕಾಸಾರ ಸರಸಿ ಸರಹ. ಕಾಸಾರ ಅಂದರೂ ಸರೋವರ, ಸರಸಿ ಅಂದರೂ ಸರೋವರ, ಸರಸ್ ಅಂದರೂ ಸರೋವರ, ಸರಸಿ ಅಂತ ಉಪಯೋಗಿಸಿದ್ದಾರೆ. ಅದು ಅಲ್ಲಿಗೆ ಆಮೇಲೆ ಮುಂದೆ ಇಷ್ಟೆಲ್ಲ ಹೇಳಿ ಅನುವ್ಯಾಖ್ಯಾನ ವ್ಯಾಖ್ಯಾನ ಬರೀತೀವಿ ಭೃಂಗದಂತೆ ಬರೀತೀವಿ ಹೇಳ್ಕೊಂಡ್ಬಿಟ್ರಲ್ಲ, ಇದರಿಂದ ಅಹಂಕಾರ ಏನಾದ್ರು ಬರುತ್ತಾ ಅಂತ ಕೇಳಿದರೆ ಇಲ್ಲ. ನ ಶಬ್ದಾಬ್ಧೌ ಗಾಢಾಃ ನಚ ನಿಗಮ ಚರ್ಚಾಸು ಚತುರಾಃ ನಚ ನ್ಯಾಯೇ ಪ್ರೌಢಾಃ ನಜ ವಿಚಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಇಷ್ಟು ಹೇಳ್ತಾ ತಾವು ವಿನಯವನ್ನು ತೋರಿಸ್ತಾರೆ. ತಾವೇನು ಸಾಮರ್ಥ್ಯ ನಮಗೇನೂ ಇಲ್ಲ, ಬರೀ ಗುರು ಅನುಗ್ರಹ ಮಾತ್ರ ಅಂತ ಹೇಳ್ತಾ ಅಪೂರ್ವವಾಗಿ ಶ್ಲೋಕ ಬರೀತಾರೆ. ಈ ಒಂದು ಧಿಕಾರ ಆಗಿರೋ ಶ್ಲೋಕ ಮುಂದಿನ ಎಲ್ಲ ಪರಂಪರೆಯವರು ಏನಾಗ್ಬಿಡ್ತು ನಮ್ಮ ಪರಂಪರೆಯವರಿಗೆಲ್ಲ ಈ ರೀತಿ ಹೇಳಿದರೆ ವಿನಯ ಇಲ್ಲವರಲ್ಲ. ನಮಗೇನೂ ಗೊತ್ತಿಲ್ಲ, ಸ್ವಲ್ಪ ಗೊತ್ತಿದೆ, ಏನೋ ಅಡ್ಜಸ್ಟ್ ಮಾಡ್ಕೋತೀನಿ ಅಂತಿಲ್ಲ, ಏನೇನೋ ಗೊತ್ತಿಲ್ಲ. ದೇವರ ಗುರುಗಳ ಅನುಗ್ರಹ ಒಂದೇ ನನಗೆ ಸಾಧನ ಅಂತ ಹೇಳ್ತಾರೆ. ಅದನ್ನು ಅದಕ್ಕೆಲ್ಲ ವ್ಯಾಖ್ಯಾನ ರಾಯರು ಗುರು ಬರೀತಾರೆ, ತುಂಬ ಜನರು ಬರೀತಾರೆ. ನಾಳೆ ಅದನ್ನು ಓದಿದರೆ ಅದು ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಬರೀತಕ್ಕಂಥ ವ್ಯಕ್ತಿತ್ವ ಟೀಕಾರಾಯರಿಗೆ ಗುರುವನುಗ್ರಹ ರೂಪವಾಗಿ ಹೇಗಿತ್ತು ಎಂಬುದನ್ನು ತಿಳಿಸ್ಕೊಡ್ತೀನಿ. ನಾನು ಅರ್ಥ ಮಾಡಿಕೊಂಡ್ರೆ ಸರಿ. ಓಂ ನಾರಾಯಣ ಗುಣಯಿಗದೆ. நாராயணம் நிகரபூர்ண குணாரணமுச்ச சூர்யாவிதர் விதிமசேஷ நிரஸ்ததோஷம் சர்வேஸ்வர.